ಶ್ರೀಮತಿ ವಾಣಿಶ್ರೀ ಎಂಬುವರು 501, ಶ್ರೀಮತಿ ಪ್ರಮೀಳಾ ಮುರಳೀಧರವರು 1001, ಡಿ ಮನೋಹರ್ ಎಂಬುವರು 1001, ಕೆಎಲ್ ಶ್ರೀನಿವಾಸಮೂರ್ತಿ ಎನ್ನುವರು 1001, ಆಮೇಲೆ ಟಿ ಎನ್ ಪ್ರಭಾಕರ್ ಎಂಬುವರು 251. ಹೀಗೆ ನಮ್ಮ ಗೀತಾಮಧು ಪುಸ್ತಕದ ಪ್ರಕಾಶನ ಏನು ಶನಿವಾರ ಬಿಡುಗಡೆಯಾಗುತ್ತೆ, ಅದರಲ್ಲಿ ದಾನಿಗಳಾಗಿ ಭಾಗವಹಿಸಿದ್ದಾರೆ, ಅವರಿಗೆಲ್ಲ ನಮ್ಮ ವ್ಯಾಸಮಧು ಸಂಶೋಧನಾ ಪ್ರತಿಷ್ಠಾನ ಕೃತಜ್ಞವಾಗಿದೆ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ
ಪ್ರವಿಶ್ಯ ಮಮ ವಾಚ ಮುನಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಹರಸ್ವನಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ನಿಗೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ವನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುನುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಃ ದಹನಂ ಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಬುದ್ಧಿ ಧೈರ್ಯ ಮೊದಲಾದವುಗಳ ಪ್ರಭೇದವನ್ನು ಹೇಳ್ತಾ ನಿನ್ನೆ ದಿವಸ ಸಾತ್ವಿಕ ಧೈರ್ಯವನ್ನು ಹೇಗೆ ನಿರೂಪಣೆ ಮಾಡಿದ್ದಾನೆ ಅಂತ ನೋಡಿದ್ದೇವೆ. ಯಾವ ಧೈರ್ಯದಿಂದ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಮನಸ್ಸು ಪ್ರಾಣ ಇಂದ್ರಿಯಗಳ ಸಮಸ್ತ ಚಟುವಟಿಕೆಗಳು ಸಹ ಯೋಗೇನ ವ್ಯಭಿಚಾರಿಣ್ಯ ಭಗವದ್ಭಕ್ತಿಯಿಂದ ಅಚಲವಾದ ಭಕ್ತಿಯಿಂದ ತಡೆಯಲ್ಪಡ್ತಾ ಇದೆಯೋ ಧೈರ್ಯದಿಂದ ಏನು ತಡಿತಾನೆ ಅಂಥ ಧೈರ್ಯಕ್ಕೆ ಸಾತ್ವಿಕ ಧೈರ್ಯ ಅಂತ ಹೆಸರು. ಯುದ್ಧದಲ್ಲಿ ಶತ್ರುಗಳ ಮೇಲೆ ಯುದ್ಧ ಮಾಡತಕ್ಕಂಥ ಸನ್ನಿವೇಶದಲ್ಲಿ ಸೈನಿಕರಿಗೆ ಧೈರ್ಯ ಇಲ್ಲದ ಹೋದರೆ ಏನೂ ಸಾಧ್ಯ ಇಲ್ಲ. ಮನಃ ಪ್ರಾಣ ಇಂದ್ರಿಯ ಕ್ರಿಯಾ ಮನಸ್ಸು ಎಷ್ಟು ಗಟ್ಟಿ ಇರಬೇಕು, ಇಂದ್ರಿಯಗಳು ಎಷ್ಟು ಗಟ್ಟಿ ಇರಬೇಕು, ಪ್ರತಿಯೊಂದು ಚಟುವಟಿಕೆ ಅವನು ಯಾರು ಸಂರಕ್ಷಣೆ ಮಾಡಲಿಕ್ಕೆ ಯಾರಿರ್ತಾರ ಆ ಸಮಯದೊಳಗೆ ಉದಾತ್ತವಾದ ಧ್ಯೇಯದಿಂದ ಅವನು ಹೋರಾಡಿದರೆ ಮಾತ್ರ ಯುದ್ಧದಲ್ಲಿ ಜಯ. ತಾನೂ ಉಳಿಬೇಕು, ತನ್ನ ದೇಶವನ್ನು ಉಳಿಸಬೇಕು, ಎರಡಕ್ಕವನ ವಿಶೇಷವಾದ ಪ್ರಯತ್ನ. ಕೊನೆಯ ಹಂತದಲ್ಲಿ ತಾನು ಶತ್ರುಪರವಾಗಿಲ್ಲ, ದೇಶ ಉಳಿಬೇಕು ಅನ್ನೋ ದೊಡ್ಡ ತ್ಯಾಗ ಬುದ್ಧಿಗೆ ಒಳಗಾಗ್ತಾನೆ. ಇದೆಲ್ಲ ಧೈರ್ಯ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಉದಾತ್ತವಾದಂಥ ಇಂಥ ಧೈರ್ಯವನ್ನು ಸಾತ್ವಿಕ ಧೈರ್ಯ ಅಂತ ಪರಮಾತ್ಮ ಕರೆದಿದ್ದಾನೆ. ಯಾವುದೋ ಧೈರ್ಯ ಬೆಳೆಸ್ಕೊಂಡ್ರೆ ಉಪಯೋಗ ಇಲ್ಲ, ಇಂಥ ಸಾತ್ವಿಕ ಧೈರ್ಯವನ್ನೇ ಬೆಳೆಸ್ಕೊಳ್ಬೇಕು. ಇದು ಸುಮ್ಮನೆ ಬರೋದಿಲ್ಲ. ಯೋಗೇನ ವ್ಯಭಿಚಾರಿಣ್ಯ ಭಕ್ತಿ ಇದ್ದರೆ ಮಾತ್ರ ಬರುತ್ತೆ. ಯಾರೋ ಮನೆಯವರು ದೊಡ್ಡವರು ಬರೋರಿರ್ತಾರೆ, ಏನೋ 10 ಗಂಟೆ ಬರ್ತೀವಿ ಅಂತ ಹೇಳ್ತಾರೆ, ಸಾಯಂಕಾಲ 5 ಗಂಟೆ ಆಗುತ್ತೆ ಕೆಲವು ಸಲ, ಅಡಿಗೆ ಊಟಕ್ಕೋಸ್ಕರ ಕಾಯ್ತಿರ್ತಾರೆ. ಇಷ್ಟಾದರೂ ಕೂಡ ಕಾಯ್ತಾನೇ ಇರ್ತಾರೆ. ಒಂದು ಗುರಿ ಇದೆ ಅವರಿಗೆ, ಒಂದು ಗುರಿ ಇದೆ. ದೊಡ್ಡವರು ಬರ್ತಾರೆ, ನಾವು ಕಾಯ್ಬೇಕು. ಹಸಿವಾಗಿರುತ್ತೆ, ತಡ್ಕೊಂಡಿರ್ತಾರೆ, ಬೇರೆ ಏನೋ ಕೆಲಸ ಇರುತ್ತೆ, ನಿಲ್ಲಿಸಿಬಿಡ್ತಾರೆ. ಅದೊಂದೇ ಗುರಿಯಿಂದ ಕಾಯ್ತಾರೆ. ಅದು ಭಕ್ತಿ ಇದ್ದರಿಂದ ಸಾಧ್ಯ, ಇಲ್ಲದವರು ಸಾಧ್ಯ ಇಲ್ಲ. ಭಕ್ತಿ ಇರೋದಕ್ಕೆ ಮಾತ್ರ ಸಾಧ್ಯ, ಇಲ್ಲದವರು ಶಕ್ಯ ಇಲ್ಲ. ಮೊದಲೇ ಹೇಳಿದಂತೆ ಏಕಾದಶಾದಿ ವ್ರತ ಎಷ್ಟೋ ಜನ ಋಷಿಮುನಿಗಳು ಮಾಡತಕ್ಕಂಥ ಭಯಂಕರವಾದ ತಪಸ್ಸು. ರುದ್ರದೇವರ ತಪಸ್ಸನ್ನು ವರ್ಣನೆ ಮಾಡ್ತಾರೆ ಅರಿಗತಾಮೃತ ಸಾರದಲ್ಲಿ. ಕೃತ್ಯವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮರ್ಥಗಳೋದಿ ಜಲಹಿಯೊಳು 10 ಕಲ್ಪದಿ ತಪವದೈದಾದಿತ್ಯರೊಳಗೆ ಉತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದ ವೈದಿದೆಯೋ ಮಹಾದೇವ. ಎಷ್ಟು ದೀರ್ಘಕಾಲದ ತಪಸ್ಸು, ಅದನ್ನೆಲ್ಲ ಯೋಚನೆ ಮಾಡಿದರೆ ಅಂತ ಧೈರ್ಯ ಇಲ್ಲದವರಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಭಕ್ತಿಯಿಂದ ಮಾಡಬೇಕು ಅಂತ ಇದೆ. ಭಕ್ತಿ ಎಲ್ಲಿಂದ ಬರುತ್ತೆ ಅಂತ ಮುಂದಿನ ಪ್ರಶ್ನೆ. ಭಕ್ತಿ ಎಲ್ಲಿಂದ ಬರುತ್ತೆ? ಅದು ಕೊಂಡ್ಕೊಂಡು ಬರೋ ಪದಾರ್ಥ ಅಲ್ಲ. ಭಕ್ತಿ ಎಲ್ಲಿ ಬೇಕಾದ್ರೆ ಸಿಗುತ್ತೆ. ಭಕ್ತಿ ಅಂದರೆ ಊಟ, ಭಕ್ತಿ ಅಂದರೆ ಪ್ರೀತಿ, ಆ ಭಗವಂತನಲ್ಲಿ ಪ್ರೀತಿ. ಅದೆಲ್ಲಿಂದ ಬರುತ್ತೆ ಅಂದರೆ ಆಚಾರ್ಯ ಹೇಳುತ್ತಾರೆ, ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ಜ್ಞಾನದಿಂದ ಮಾತ್ರ ಭಕ್ತಿ ಹೊರತು ಇಲ್ದಿರೋ ಸಾಧ್ಯ ಇಲ್ಲ. ಯಾರೋ ಅಂದ್ರು, ಅವನೇನು ಕಾಯ್ತೀರಿ ಬಿಡು ಅಂತ ಹೇಳಿದ. ಏ ಬರ್ತೀರೋ ಯಾರು ಗೊತ್ತಾ ಅಂದ್ರೆ, ಓ ಹೌದಾ, ಹಾಗಿದ್ರೆ ಕಾಯೋಣ ಅಂತೇಳಿ. ಮೊದಲೇನಂದ, ಅವನು ಗೊತ್ತಿಲ್ಲ ಏನ್ ಮಹಾ ಕಾಯೋದು ಅಂದ. ವಿಷಯ ಹೇಳಿದ ತಕ್ಷಣ ಹಾಗಿದ್ರೆ ಕಾಯ್ತೇನೆ ಅಂತ. ತಿಳುವಳಿಕೆ ಇರಲಿಲ್ಲ, ಸಾಧ್ಯ ಇಲ್ಲ ಅಂದ. ತಿಳುವಳಿಕೆ ಬಂತು, ತಕ್ಷಣ ಒಪ್ಪುವಂತ. ಅಂದ್ರೆ ಯಾವುದೇ ಒಂದು ಗುರಿ ನಮಗೆ ಅರ್ಥವಾದ್ರೆ ಮಾತ್ರ ಅದರಲ್ಲಿ ಒಲವು ಹುಟ್ಟುತ್ತೆ ಹೊರತು ಇಲ್ಲದೆ ಹೋದ್ರೆ ಬರೋದಿಲ್ಲ. ಇವತ್ತು ನಮ್ಮಲ್ಲಿರೋ ದೋಷ ಅದೇನೆ, ಯಾತಕ್ಕೆ ನಾವು ದೊಡ್ಡ ದೊಡ್ಡ ತ್ಯಾಗವನ್ನ ದೊಡ್ಡವರಿಗೋಸ್ಕರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅವರ ದೊಡ್ಡತನ ನಮಗೆ ಅರ್ಥವಾಗಿಲ್ಲ ಏನು ಅಂತ ಹೇಳಿಬಿಟ್ಟು. ಅರ್ಥವಾದರೆ ಖಂಡಿತ ಮಾಡಲಿಕ್ಕೆ ಸಾಧ್ಯ. ತುಂಬಾ ಜನ ರಾಘವೇಂದ್ರ ಸ್ವಾಮಿಗೋಸ್ಕರ ಗುರುವಾರ ಉಪತನ್ನು ಮಾಡ್ತಾರೆ, ಏಕಾದಶಿ ಉಪವಾಸ ಮಾಡೋದೇ ಇಲ್ಲ. ಯಾತಕ್ಕೆ? ರಾಯರ ಮಹಿಮೆ ಗೊತ್ತಿದೆ ಅವರಿಗೆ, ದೇವರ ಮಹಿಮೆ ಗೊತ್ತಿಲ್ಲ. ಅದೇ ಪದ್ಧತಿ ಆಗಿರೋ ಅವ್ರ ರಾಯರ ಮಹಿಮೆ ಗೊತ್ತಿದೆ. ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಚ ದೈಭಕ್ತಿ ಮಧ್ಯ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಇಳಮುಕೋಪಿ ವಾಗ್ಪತಿ ಇದೆಲ್ಲ ಗೊತ್ತಿದೆ ಅವರಿಗೆ. ಆದರೆ ಏನ್ ಗೊತ್ತಿಲ್ಲ, ಈ ರಾಯರಿಗೆಲ್ಲ ಕೊಡೋದು ಸಾಕ್ಷಿ ಹಯಾಶೋತ್ರಹಿ, ಆ ದೇವರ ದಯೆಯಿಂದ ಅಂತ ಗೊತ್ತಿಲ್ಲ. ಅದಕ್ಕೇನಾಯ್ತು ಇವರಿಗೆ, ಇದನ್ನ ಮಾಡಲಿಕ್ಕೆ ಸಾಧ್ಯವಾಗ ಅದನ್ನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತು ಯೋಚನೆ ಮಾಡಿ, ರಾಯರ ಇವತ್ತು ಗುರುವಾರ ಮಾಡಿದ್ರೆ ಸಾಮಾನ್ಯ ಲಕ್ಷಗಟ್ಟಲೆ ಜನ ಸಿಗ್ತಾರೆ. ಹೋಟ್ಲಲ್ಲಿ ತಿಂತಾರೆ ಆತ ಅದು ಬೇರೆ ಮಾತು, ಉಪವಾಸ ಅಂದ್ರೆ ಊಟ ಇಲ್ಲವೇ ಹೊರತು ಹೋಟ್ಲ್ ಫಲಾರ. ಇಂಥ ಉಪವಾಸ ಮಾಡೋರು ಇದ್ದಾರೆ ಮನೆಯಲ್ಲೂ ಕೂಡ. ಯಾರು ಒಂದೊಂದು ಏನೋ ಬಿಡೋರು ಅಂತೂ ಏನೋ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ. ಆದ್ರೆ ಏಕಾಸ್ತಿ ಕಾಸು ಅಷ್ಟು ಉಳ್ಕೊಂಡಿಲ್ಲ ಯಾತಕ್ಕೆ ಅಂತ ಕೇಳಿದರೆ ಅದವ್ರಿಗೆ ಅರ್ಥವೇ ಆಗಿಲ್ಲ. ಆದ್ರೆ ಅದು ಯೋಗೇನ ಅವ್ಯಭಿಚಾರಿಣ್ಯ ಸಾಧೃತಿ ಪಾರ್ಥ ಸಾತ್ವಿಕಿ ಅಂತಲ್ಲಿ ಯೋಚನೆ ಮಾಡಿದರೆ ನಾವು ಯಾತಕ್ಕೆ ಕೇಳಬೇಕು, ಯಾತಕ್ಕೆ ಓದಬೇಕು ಅಂದ್ರೆ ಜ್ಞಾನ ಬರಲಿಕ್ಕೋಸ್ಕರ ಮಾಡಬೇಕು. ಆ ಜ್ಞಾನ ಬಂತು ತಕ್ಷಣ ಭಕ್ತಿ ಡೆವಲಪ್ ಆಯ್ತು. ಭಕ್ತಿ ಬಂತು ಸಾತ್ವಿಕ ಧೈರ್ಯ ಬಂತು. ಸಾತ್ವಿಕ ಧೈರ್ಯ ಬಂದ್ರೆ ಇಂಥದನ್ನು ಸಹಿಸಲಿಕ್ಕೆ ಏನು ಕಷ್ಟ ಆಗೋದೇ ಇಲ್ಲ. ಮನ ಪ್ರಾಣೇಂದ್ರಿಯ ಕ್ರಿಯಾ, ಮನಸ್ಸು ಪ್ರಾಣ ಇಂದ್ರಿಯಗಳೆಲ್ಲ ಒಂದು ಚಟುವಟಿಕೆಗಳನ್ನ ಧೈರ್ಯದಿಂದ ತಡಿಲಿಕ್ಕೆ ಬರುತ್ತೆ, ಇದ್ದರೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಲ್ಯಾಕಿಂಗ್ ಅದೇನೆ, ಅದು ಜ್ಞಾನ ಪ್ರಸಾರ ನಿಂತೋಯ್ತು. ಜ್ಞಾನ ಓದೋದು ಇವಾಗ ಟಿ ವಿ ಬಂದೇನಂತೂ ಓದೋ ಅಭ್ಯಾಸನೇ ಹೋಯ್ತು ಜನಗಳಿಗೆ. ಓದೋದಿಲ್ಲ ಇಲ್ಲ, ಕ್ಯಾಲ್ಕುಲೇಟರ್ ಬಂದ ಯೋಚನೆ ಮಾಡೋ ಅಭ್ಯಾಸನೇ ಹೋಯ್ತು. ಕಂಪ್ಯೂಟರ್ ಎಲ್ಲ ಬಂದ್ಮೇಲೆ ಏನೂ ಇಲ್ಲ. ಒಂದು ಮನುಷ್ಯ ತನ್ನ ಬುದ್ಧಿನೇ ತುಂಬ ಕಡಿಮೆ ಮಾಡ್ಕೋತಾ ಇದ್ದಾನೆ. ಮೇಲ್ನೋಟು ಬುದ್ಧಿ ಹೆಚ್ಚಾಗಕ್ಕೆ ಕಾಣುತ್ತೆ, ಸ್ವಲ್ಪ ದಿವಸಕ್ಕೆ ಅದು ಕಡಿಮೆ ಆಗಿಬಿಡತ್ತೆ. ಅದರ ಜೊತೆಗೆ ಓದೋ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಇವತ್ತೆಂದೂ ಕೂಡ ಶಾಸ್ತ್ರಜ್ಞಾನ ಕಂಪ್ಯೂಟರ್ ಬರೋ ಚಾನ್ಸಸ್ ಭಾರಿ ಕಡಿಮೆ. ಯಾಕೆ ಅದರಲ್ಲಿ ಇದ್ದವರು ಇದರ ಆಸಕ್ತಿ ಇಲ್ಲ, ಆದ್ದರಿಂದ ಇದ್ರ ಬಗ್ಗೆ ಹೆಚ್ಚೆಚ್ಚು ಸಾಫ್ಟ್ವೇರ್ ಮಾಡೋ ಚಾನ್ಸಸ್ ಭಾರಿ ಕಡಿಮೆ. ಆದ್ದರಿಂದ ಕಂಪ್ಯೂಟರ್ಗಳು ಎಲ್ಲರಿಗೂ ಆಗೋದಿಲ್ಲ, ಅದೊಂದು ಸಮಸ್ಯೆ. ಟಿ ವಿ ಇಟ್ಕೊಳ್ಳೋಕೆ ಎಲ್ಲರಿಗೂ ಆಗಿಬಿಟ್ಟಿದೆ, ಇನ್ನೊಂದು ಸಮಸ್ಯೆ ಅದು. ಆದ್ದರಿಂದ ಅದನ್ನು ನೋಡೋದು ಬಿಡಲಾರರು, ಓದಲಿಕ್ಕೆ ತಯಾರಾಗಲಾರರು. ಆದ್ದರಿಂದ ಜ್ಞಾನ ಕಡಿಮೆ ಆಗತ್ತೆ. ಜ್ಞಾನ ಕಡಿಮೆ ಆದ ತಕ್ಷಣ ಭಕ್ತಿ ಧೈರ್ಯ ಎಲ್ಲ ಹೋಗಿಬಿಡುತ್ತೆ. ಅದಕ್ಕೆ ಶ್ರವಣ ಮನಕಾನಂದ ವೀಬುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಡಿಪುದು ಭೂಸುರರು ದಿನ ದಿನದಿ. ನಾವು ಕೇಳ್ತಾ ಹೋದಂತೆ ಒಳ್ಳೆಯ ಭಕ್ತಿ ಬೆಳೆಯುತ್ತೆ. ಗಿಡಗಳಿಗೆ ನೀರು ಹಾಕ್ತಾ ಹೋದಂತೆ ಅದು ಬೆಳೀತಾ ಇರುತ್ತೆ, ಇಲ್ಲದರೂ ಒಣಗೋಗ್ಬಿಡುತ್ತೆ. ಹಾಗೆ ನೀರು ಹಾಕಿ ಹೇಗೆ ಗಿಡಗಳ ಬೆಳವಣಿಗೆಯನ್ನು ನಾವು ನೋಡ್ಕೋಬೇಕು, ಹಾಗೆ ಮನಸ್ಸಿನಲ್ಲಿ ಈ ಭಕ್ತಿಯ ಬೆಳವಣಿಗೆ ಆಗಬೇಕು ಅಂತಿದ್ರೆ ಅದಕ್ಕೆ ನೀರು ಹಾಕಬೇಕು ಅಂತ ಹೇಳಿದ್ದಾರೆ. ಆ ನೀರು ಯಾವುದು ಅಂದರೆ ತೀರ್ಥ. ತೀರ್ಥ ಅಂದರೆ ಶಾಸ್ತ್ರ. ಶಾಸ್ತ್ರ ನಿತ್ಯ ಕೇಳುತ್ತಿದ್ರೆ ಆಗ ಒಳ್ಳೆಯ ಒಂದು ವಿಶಿಷ್ಟವಾದಂಥ ಸಂಸ್ಕಾರ ಬೆಳೆದು ಜ್ಞಾನ ವೃದ್ಧಿಯಿಂದ ಭಕ್ತಿ ವೃದ್ಧಿಗೆ ಸಾಧನ. ಇನ್ನು ಮುಂದೆ ಈ ರಾಜಸ ಧೈರ್ಯ ಅಂದರೆ ಏನು? ಯಯಾತು ಧರ್ಮಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಸಾಧೃತಿ ಪಾರ್ಥ ರಾಜಸಿ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೆ ಅರ್ಜುನ. ಇವನಿಗೆ ಭಕ್ತಿಯ ಕಾನ್ಸೆಪ್ಟ್ ಇಲ್ಲ, ಆದರೆ ಧರ್ಮ ಕರ್ತವ್ಯ ಪ್ರಜ್ಞೆ ಇದೆ, ಮೆಕ್ಯಾನಿಕಲಿ ಮಾಡ್ತಾನೆ. ಅರ್ಥ ಕಾಮ, ಸಾಕಷ್ಟು ದುಡ್ಡು ಬರುತ್ತೆ ಕಾಯ್ತಾನೆ. ಕಾಮ ವಿಕಾಸ ಲಕ್ಸುರಿ ಕೇಳಿದ ಸಿಗುತ್ತೆ ಕಾಯ್ತಾನೆ. ಆದರೆ ಭಕ್ತಿಯ ಕಾನ್ಸೆಪ್ಟ್ ಅವನಿಗಿಲ್ಲ, ಈ ಒಂದು ಹಣದ ಕಾನ್ಸೆಪ್ಟ್ ಇದೆ. ಎಷ್ಟೋ ಜನ ಎಲ್ಲರೂ ಕೆಲಸ ಮಾಡ್ತಾರೆ ಗೊತ್ತಾ, ಅಲ್ಲಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ವಿಕಾರಿ ಶಾಪ್ನಲ್ಲಿ ಕೆಲಸ ಮಾಡ್ತಾನೆ ಒಬ್ಬ ಬ್ರಾಹ್ಮಣ. ಯಾತಕ್ಕೆ? ದುಡ್ಡು ಬರುತ್ತೆ ಇಷ್ಟೇ. ಅದು ಬೇಗ ಹೋಗಬೇಕು, ತಡವಾಗಿ ಬರಬೇಕು. ಅಲ್ಲಿ ಹಿಂಸೆ ಇಷ್ಟ ಯಾಕೆ ತಡ್ಕೊಳ್ತಾನೆ? ಧೈರ್ಯ ಇದೆ, ತಡ್ಕೊಳ್ತಾನೆ ಅದನ್ನು. ಯಾತಕ್ಕೆ? ಧರ್ಮ ಕಾಮಾರ್ಥಾನ್, ತನ್ನ ಕರ್ತವ್ಯದಲ್ಲಿ ಬ್ಯಾಡ್ ಅನಿಸಿಕೊಳ್ಳಬಾರದು. ಆಮೇಲೆ ಸಾಕಷ್ಟು ದುಡ್ಡು ಬರುತ್ತೆ, ಸರಿಯಾಗಿ ಕೆಲಸ ಮಾಡಿದ್ರೆ ಪ್ರಮೋಷನ್ ಬರುತ್ತೆ, ಇನ್ಸೆಂಟಿವ್ ಬೇರೆ ಸಿಗಬಹುದು, ಜೊತೆ ಬೇಕಾದ ಸಿಗುತ್ತೆ, ಅದರ ಲಕ್ಸುರಿ ಬೇಕಾದ ಸಿಗುತ್ತೆ, ಮನೆಗೆ ಬೇಕಾದ ಫೆಸಿಲಿಟೀಸ್ ಕೊಡ್ತಾರೆ, ಲಕ್ಷಾಂತರ ಸಂಬಳ, ಮತ್ತೆ ಫ್ರೀ ಕ್ವಾರ್ಟರ್ಸ್, ಅದಕ್ಕೆ ಮೊಬೈಲು, ಅದು ಇದು ಕಾರು, ಅದಕ್ಕೆ ಮತ್ತೆ ಖರ್ಚು, ರಿಪೇರಿ ಖರ್ಚು ಅವ್ರದೇನೆ, ಪೆಟ್ರೋಲ್ ಖರ್ಚು ಅವ್ರದೆ, ಮನೆ ಫರ್ನಿಷಿಂಗ್ ಅವ್ರದೇನೆ, ಇಷ್ಟೆಲ್ಲ ಇದ್ಬಿಟ್ರೆ ಎಷ್ಟು ಸುಖ ಬಂತಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನೆ? ಬೇಕಾದಷ್ಟು ಕಷ್ಟಪಡುತ್ತೆ. ಮತ್ತೆ ಎಷ್ಟೋ ಜನ ಒಂದು ಊರಲ್ಲಿ ದಿವಸ ಇರೋದೇ ಇಲ್ಲ, ಹೆಚ್ಚು ಕಡೆ ಸತತ ಸಂಚಾರನೆ, ಮನೆಯಲ್ಲೇ ಇರ್ಲಿಕ್ಕಾಗೋದಿಲ್ಲ. ಯಾತಕ್ಕೆ? ಲಕ್ಷಾಂತರ ಸಂಪಾದನೆ ಬರುತ್ತೆ, ಯಾಕೆ ಇರಬೇಕು ಅಂತ ಹೇಳುತ್ತಾನೆ. ಮನೆ ಬಿಟ್ಟಿರೋ ಧೈರ್ಯ ಇಲ್ಲಿಂದ ಬಂತು? ಈ ಹಣಕಾಸುಗಳ ಆಕರ್ಷಣೆಯಿಂದ ಬಂತು ಅಂತ. ಹಣಕಾಸುಗಳು ಇಲ್ಲಿ ಮೋಸ ಗಿಸ ಏನೂ ಇಲ್ಲ, ಪ್ರಾಮಾಣಿಕನೇ ಪಾಪ, ಆದರೆ ದೇವರ ಭಕ್ತಿ ಅವೆಲ್ಲ ಕಾನ್ಸೆಪ್ಟ್ ಇಲ್ಲ. ಸಾಕಷ್ಟು ದೊಡ್ಡ ಕಾಸು ಬರುತ್ತೆ ಅಂತ ಅಷ್ಟೇ ತಡ್ಕೊಂಡ್ರೆ ಅದ ರಾಜಸ ಧೈರ್ಯ ಅಂತ ಕರೀತಾರೆ. ಇವತ್ತು ಹೆಚ್ಚು ಕಡಿಮೆ ತುಂಬಾ ಸಂಪಾದನೆ ಮಾಡೋರೆಲ್ಲ ಅನೇಕ ವಿಧವಾದ ತ್ಯಾಗಕ್ಕೆ ಸಿದ್ಧರಾಗಿರ್ತಾರಲ್ಲ, ಅದು ಅದು ರಾಜಸ ವರ್ಗದ್ದೇ ಹೊರತು ಸಾತ್ವಿಕ ಅಲ್ಲ. ಋಷಿಮುನಿಗಳದೆಲ್ಲ ಸಾತ್ವಿಕ ಧೈರ್ಯ, ಕುಂತಿಯದು ಸಾತ್ವಿಕ ಧೈರ್ಯ. ಆದರೆ ಈ ಹಣಕಾಸುಗಳ ವ್ಯಾಪಾರಕ್ಕೆ ಅಂತ ಹೊರಟ್ರೆ, ಸಂಪಾದನೆಗೆ ಅಂತ ಹೊರಟ್ರೆ ತಡ್ಕೊಳ್ಳೋದು ಅದು ರಾಜಸ ಮಾತ್ರ, ಎರಡನೇ ಗುಂಪಿದು. ಇದು ಹೆಚ್ಚಿನ ಇಂಥವರೇ ಸಿಗೋದು ಸಾಮಾನ್ಯವಾಗಿ. ಕೂಲಿಯವರು ಎಷ್ಟು ಕಷ್ಟಪಡ್ತಾರೆ ಪಾಪ, ಎಂದು ಎಷ್ಟೆಷ್ಟು ಭಾರ ಹೊರತಾರೆ. ಇವತ್ತು ಹೊರ ಸ್ವಲ್ಪ ಕಡಿಮೆ ಆಗಿದೆ ಪಾಪ, ಹಿಂದೆ ಇಡೀ ಒಂದು ಇವತ್ತು ಇದ್ದಿಲ್ಲಾಗ ಈ ಯಾವ್ದು ಕೆಜಿ ಗೆಜಿ ಲೆಕ್ಕ ಅಲ್ಲ, ಸೇರಲೇ ಅಳಿಬೇಕು ಅವರು. ಒಂದು ಪಲ್ಲ ಭತ್ತ ಅಂತೇಳಿ ಸರಿಯಾಗಿ 100 ಸೇರಿ ಇರಬೇಕು. ಆದ್ರೆ ಒಬ್ಬನು ಅನಾಮತ್ತೆ ಎತ್ತಿ ಬಿಸಾಕ್ತಿದ್ದ ಒಬ್ಬನು, ಇವತ್ತು 5-6 ಜನ ಸೇರಿ ಬಿತ್ತಿ ಕೆಳಗೆ ಹಾಕಿಬಿಡ್ತಾರೆ, ಎತ್ತದಿಲ್ಲ ಅದನ್ನ, ದಪ್ಪಂದು ಬಿಡಿಸ್ಬಿಡ್ತಾರೆ ಹೊರತು ಅವರು ನಿಧಾನು ಸೋಮಾರಿಗಳಾಗ್ತಾ ಇದ್ದಾರೆ ಸಾಮಾನ್ಯವಾಗಿ. ಅಷ್ಟು ಶಕ್ತಿ ಇಲ್ಲಿಂದ ಬಂತವರಿಗೆ ಅಂತ ಕೇಳಿದ್ರೆ, ಕೂಲಿಯವರು ಸೂಟ್ಗೆ 15 ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ತಾನೆ ಪಾಪ, ಇಷ್ಟು ಹಿಡ್ಕೊಂಡು ಹೋಗ್ಬೇಕು. ಮತ್ತೆ ಎಲ್ಲಿಂದ ಬಂತು? ದುಡ್ಡು ಬರುತ್ತೆ. ಇದರಲ್ಲಿ ಮೋಸ ಇಲ್ಲದೆ ಹೋದರೂ ಕೂಡ ಈ ಒಂದು ಸಾತ್ವಿಕವಾದ ಅಂಶ ಕಡಿಮೆಯಾಗಿ ಹಣಕಾಸುಗಳ ದೃಷ್ಟಿ ಬಂದಿದ್ರಿಂದ ರಾಜಸ ಅಂತ ಕರೀತಾರೆ. ಕೊನೆಯದು ಈ ತಾಮಸ ಧೈರ್ಯ ಅಂತ ಹೆಸರು, ಮೂರನೇದು. ಅದು ಯಾವುದು ಅಂತ ಕೇಳಿದರೆ, ಯಯ ಸ್ವಪ್ನಂಚ ಶೋಕಂಚ ಮತ್ತು ವಿಷಾದಂ ಮದಮೇವಚ ನಾ ವಿಮುಂಚತಿ ದುರ್ಮೇಧಾಹ ಸಾಧೃತಿ ಪಾರ್ಥ ತಾಮಸಿ. ಇದು ತಾಮಸ ಧೈರ್ಯ ಅಂದರೆ ಇದು. ಯಯ ಸ್ವಪ್ನಂಚ ಶೋಕಂಚ ವಿಷಾದಂ ಮದಮೇವಚ ನಾ ವಿಮುಂಚತಿ ದುರ್ಮೇಧಾಹ. ಎಂಥ ಧೈರ್ಯ ಅಂದರೆ ಸ್ವಪ್ನಂ ನಾ ವಿಮುಂಚತಿ. ಇದು ಸ್ವಪ್ನ ಅಂದರೆ ಕನಸು ಅಲ್ಲ, ನಿದ್ರೆ ಅಂತ ಅರ್ಥ. ಹೇಳಕ್ಕೆ ತಯಾರಿಲ್ಲ, ಈ ಕಡೆ ಆ ಕಡೆ ಹೊರಡ್ತಾನೆ, ಆ ಕಡೆ ಈ ಕಡೆ ಹೊರಡ್ತಾನೆ ಹೊರತು ಬಿಡಲಿಕ್ಕೆ ತಯಾರಿಲ್ಲ. ಇನ್ನೂ ಜೋರ ಹೊಡ್ಕೊಂಡ್ಬಿಡ್ತಾನೆ ಅಷ್ಟೇ. ಇಲ್ಲೂ ಬಂದರೆ ಕೆಲವು ಕಿಟಕಿ ಬೆಳಕು ಬಂದರೆ ಕಷ್ಟ ಅಂತ ಕರ್ತನ ಹಾಕಿಬಿಡ್ತಾನೆ, ಎಬ್ಬಿಸಿದ್ರೆ ಕಷ್ಟ ಅಂತ ಬಾಗಿಲು ಹಾಕಿಬಿಡ್ತಾನೆ. ಯಾತಕ್ಕೆ? ನಿದ್ರೆ ಬೀಳಕ್ಕೆ ತಯಾರಿಲ್ಲ ಅವನು, ಭಾರಿ ಹಠ ಅದಕ್ಕೆ. ಎಷ್ಟೋ ಸರ್ತಿ ಬಸ್ ಮಿಸ್ ಮಾಡಿ, ರಿಸರ್ವೇಷನ್ ಮಾಡಿ ಬಸ್ ಮಿಸ್ ಮಾಡ್ಕೊಂಡ್ಬಿಡ್ತಾನೆ, ಬೇಕಾದ ಇಂಟರ್ವ್ಯೂ ಇದ್ರೆ ಅದನ್ನು ಕಳ್ಕೊಂಡ್ಬಿಡ್ತಾನೆ, ಹೇಳಕ್ಕೆ ಆಗಲಿಲ್ಲ ಅಂತ ಹೇಳಿಬಿಡ್ತಾನೆ. ಇದೇನಿದು? ನಿದ್ರೆ ಬೀಳಕ್ಕೆ ತಯಾರಿಲ್ಲ, ಇದು ತಾಮಸ ಧೈರ್ಯ ಅಂತ ಕರೀತಾರೆ. ಬೇಕು ಬೇಕಾದ್ರೆ ಹೋಗಲಿ, ಸಾಕಷ್ಟು ಹೋಗಲಿ, ನಾನಂತೂ ಬಿಡಲಿಕ್ಕೆ ತಯಾರಿಲ್ಲ. ಭಯಂ, ಭಯವನ್ನು ಹೊಂತಾನೆ. ಎಷ್ಟು ಹೇಳಿದ್ರು ಭಯ ಬಿಡೋದೇ ಇಲ್ಲ. ಅದು ಎಂಥದ್ದು? ಎಷ್ಟೋ ಜನ ಎದ್ದಕ್ಕಿದ್ದ ಭಯ ಆಗುತ್ತೆ, ಏನೋ ಭಯ ಆಗುತ್ತೆ ಅಂತ ಇರ್ತಾರೆ. ಅದು ತಾಮಸದ ಗುಣದ ಪ್ರಭಾವ. ಅದು ತಾಮಸ ಧೈರ್ಯ, ಏನೂ ಪ್ರಯೋಜನ ಇಲ್ಲ. ಭಯಂ ವಿಷಾದಂ, ದುಃಖವನ್ನು ಅಷ್ಟೇ, ದುಃಖ ಪಡ್ತಾನೆ ಇರ್ತಾರೆ, ಕಳ್ಕೊಳ್ಳೋಕೆ ತಯಾರಿಲ್ಲ, ಭಾರಿ ಕಷ್ಟಪಡ್ತಾರೆ. ಏನಾದ್ರು ಹೇಳಿದ್ರೆ ಅದು ಬೇಡ, ಬರೀ ಬರೋದಿದ್ರೆ ಹೇಳಿ ಅಂತ ಹೇಳ್ತಾನೆ ಅಷ್ಟೇ. ನೋಡು ಇಷ್ಟೆಲ್ಲ ಕಷ್ಟಪಡೋ, ಒಳ್ಳೆ ಕೆಲಸ ಸಿಗುತ್ತೆ ಅಂತ ಅದೆಲ್ಲ ಮಾಡಕ್ಕೆ ನಾನು ತಯಾರಿಲ್ಲ, ಹಾಗಾಗಿ ಬರೋದಿದ್ರೆ ಹೇಳಿ ಮಾಡ್ತೇನೆ ಅಷ್ಟೇ. ಅಂದ್ರೆ ದುಃಖ ಪಡೋದು ಬಿಡೋದಿಲ್ಲ, ಈ ಕೊರಗ್ತಾನೆ, ವಸ್ತು ಬೇಕು ಶ್ರಮ ಪಡಕ್ಕೆ ತಯಾರಿಲ್ಲ, ಅದು ಬೇಕಾದ್ರೆ ತಡ್ಕೊಳ್ಳೋಕೆ ತಯಾರು, ಇದು ಮಾಡಕ್ಕೆ ತಯಾರೇ ಇಲ್ಲ. ವಿಷಾದ, ವಿಷಾದ ಅಂತ ಹೇಳಿದ್ರೆ ನೋವು, ಮನಸ್ಸಿನ ಒಂದು ಖೇದ, ಅದು ಬಿಡಲಿಕ್ಕೆ ವಿಷಾದ ಯಾರಿಗಿಲ್ಲ ಇವತ್ತು, ತುಂಬಾ ಜನಕ್ಕೆ ನೋವುಂಟು ಮನಸ್ಸಿನೊಳಗೆ. ಕಳ್ಕೊಳ್ಳೋ ಉಪಾಯ ಇದೆ, ಆದರೆ ಪಡ್ಕೊಳ್ಳೋ ಮನಸ್ಸು ಅವನಿಗಿಲ್ಲ. ಅದಾಗಿ ಬೇಕಾದ್ರೆ ಬಂದ್ರೆ ನೋಡೋಣ ಅಂತಾನೆ ಹೊರತು, ಕಷ್ಟಪಟ್ಟು ಮಾಡೋ ಪ್ರಶ್ನೆ ಇಲ್ಲವೇ ಇಲ್ಲ. ಹತ್ರ ಆದರೆ ನೋಡ್ತೇನೆ, ಪುಸ್ತಕ ಫ್ರೀ ಕೊಟ್ಟರೆ ಬೇಕಾದ್ರೆ ಓದ್ತೇನೆ, ಅದು ಓದಿದ್ರೆ ಕೇಳ್ತೇನೆ, ನಿದ್ದೆ ಬಂದ ನಿಲ್ಲಿಸಿ ಬತ್ತೆ ಬೇಕಾದ್ರೆ ಓದಿ ಅಷ್ಟೆ. ಅದಕ್ಕಾಗಿ ಎದ್ದು ಕೊಡೋಕೆ ತಯಾರಿಲ್ಲ. ಹೋಗಲಪ್ಪ ಓದ್ತೇನೆ ಕೇಳು ಅಂತ ಹೇಳಿದ್ರೆ ಇಲ್ಲ. ಮನೆಗೆ ಯಾರೋ ಬೆನ್ನೊಬ್ರು ಬಂದಿದ್ರು, ಕಣ್ಣಿಲ್ಲ ಪಾಪ ಅವ್ರಿಗೆ, ಎರಡು ಕಣ್ಣು ಇಲ್ಲ, ಒಂದು ಯಾವುದು ಪುಸ್ತಕ ಬೇಕು ಅಂತ ಕೇಳಿದ್ರು. ಅವ್ರು ಹೇಳಿದ್ರೆ ನೀವು ಕಣ್ಣೇ ಕಾಣೋದಿಲ್ಲ, ಪುಸ್ತಕ ತಗೊಂಡು ಏನ್ ಮಾಡ್ತೀರಿ ಅಂತ ಕೇಳಿದ್ರೆ, ಇನ್ನೊಬ್ಬರ ಕೈ ಓದಿಸ್ತೇನೆ, ಓದಿ ಕೇಳ್ತೇನೆ ಅಂತ ಹೇಳಿದ್ದೆ. ಕಣ್ಣಿದೆ ದಿವಿನ ಒಳಗದ ಕೂತಿರ್ತಾನೆ ಅವನು, ಆದರೆ ಕಣ್ಣಿಲ್ಲ, ಇನ್ನೊಬ್ಬರ ಕೈ ಓದಿಸಿ ಕೇಳ್ತೇನೆ ಅಂತ ಹೇಳಿದ್ರೆ ಎಷ್ಟು ದೀಕ್ಷೆ ಇರಬೇಕು ಇದನ್ನು ಅರ್ಥ ಮಾಡಿಕೊಂಡ್ರೆ. ಈ ಒಂದು ಹಠ ಮನುಷ್ಯನ ಭಾರಿ ಉದ್ಧಾರ ಮಾಡಿಬಿಡುತ್ತೆ. ಅದು ನಿಜವಾಗ್ಲೂ ಹೊರಗಿನ ಕಣ್ಣು ಹೋಗಿದೆ, ಒಳಗಿನ ಕಣ್ಣಿದೆ ಅವರಿಗೆ ಪಾಪ ತಿಳ್ಕೊಳ್ಬೇಕು ಅನ್ನೋ ಎಚ್ಚರ ಇದೆಯಲ್ಲ, ನಿಜವಾದ ಒಳಗಿನ ಕಣ್ಣು. ಆದರೆ ಹೊರಗಿನ ಕಣ್ಣಿದೆ ಏನ್ ಮಾಡಿ ತಗೊಂಡು ನಿದ್ದೆ ಮಾಡಿ ಬಿದ್ದು ಮೆಲ್ದ್ಬಿಟ್ರೆ ಏನು ಪ್ರಯೋಜನ? ಅದರಿಂದ ಏನು ಉಪಯೋಗ ಇಲ್ಲ. ಎಷ್ಟೋ ಜನ ಮರಗಳಕ್ಕೆ ಇಷ್ಟಪಡ್ತಾರೆ, ನಿದ್ದೆ ಬರೋದಿಲ್ಲ ಹೋದಲ್ಲೋ ಮಾತ್ರೆ ತಗೋತಾರೆ, ಬಿಡೋದಿಲ್ಲ. ಎಷ್ಟೋ ಸರ್ತೆ ನಿದ್ರೆ ಬಂದ್ರೆ ಕಷ್ಟ ಅಂತ ಹೇಳಿ ಎದ್ದು ಕೊಡ್ತಾನೆ ಭವಿಷ್ಯ ಕಾಲ ಹುಡುಗ, ಇವನು ನಿದ್ರೆ ಬಂದ್ರೆ ಸಾಕು ಅಂತ ಔಷಧಿ ತಗೊಂಡು ಕೊಡ್ತಾನೆ. ಎಷ್ಟು ಊಟ ಬರ್ತಾ ಇದ್ದವನು ಮಲಗೋದು ದೊಡ್ಡದಲ್ಲ ಏಳೋದು ದೊಡ್ಡದು ಅಂತ ಹೇಳುತ್ತೆ ಶಾಸ್ತ್ರ. ನಿದ್ರೆ ಬರೋದಿಲ್ಲ ಹೋದಲ್ಲೋ ಯಾಕೆ ನಿದ್ರೆ ಬರೋದಿಲ್ಲ? ಅನಾ ಒಳ್ಳೆ ಕೆಲಸ ಅದು, ಒಂದೇ ಕೊರಟೆ ನಿದ್ರೆ ಬಂದ್ಬಿಡ್ತು. ಸದ್ಯ ನಿದ್ರೆ ಬರ್ತಾ ಇಲ್ಲ, ಚೆಚ್ಚು ಓದ್ಬೋದಲ್ಲ. ಇಲ್ಲ ಅವನಿಗೆ ನಿಜವಾಗ್ಲೂ ಓದು ನಿದ್ರೆ ಬರೋದೇ ಉದ್ದೇಶ, ಆದ್ರಿಂದ ನಿದ್ರೆ ಮಾತ್ರ ತಗೊಂಡು ಬಿಡ್ತಾನೆ. ಅನೇಕರು ವಯಸ್ಸಾಗ್ತಾ ಹೋದಂತೆ ನಿದ್ರೆ ಸಮಸ್ಯೆ ಭಾರಿ ದೊಡ್ಡದು, ನಿದ್ರೆ ಬರೋದಿಲ್ಲ ನಿದ್ರೆ ಬರೋದಿಲ್ಲ ಅಂತ ತಗೊಳ್ತಿರೋದು ತಗೊಳ್ತಿರೋದೇನೆ. ಯಾತಕ್ಕೆ ಅಂತ ಹೇಳಿದ್ರೆ ಲೌಕಿಕ ಕಾರಣ ಏನು ಗೊತ್ತಾ? ಆಗಲೇ ರಿಟೈರ್ಮೆಂಟ್ ಆಗಿರ್ತದೆ, ಸಂಬಳ ಅರ್ಧಕ್ಕರ್ಧ ಕಡಿಮೆ ಆಗಿರ್ತವೆ, ಮಾತು ಬೇರೆ ನಡೆಯೋದಿಲ್ಲ. ಈಗ ಅಲ್ಲಿ ಕಾರ್ ಇರುತ್ತೆ, ಅಲ್ಲಿ ಕಾರ್ ಇರೋದಿಲ್ಲ, ಆಫೀಸ್ ಕಾರ್ ಹೋಗ್ಬಿಡುತ್ತೆ ಈಗಾಗಲೇನೆ. ಈ ದುಃಖದಿಂದ ಅರ್ಧ ಅವನಿಗೆ ಟೆನ್ಷನ್ ಶುರುವಾಗುತ್ತೆ, ರೆಸ್ಟ್ಲೆಸ್ ಆಗ್ತದೆ. ಇನ್ನೊಂದು ಕಾರಣ, ಆಗಲೇ ಸಾವಿನ ಭಯ ಕಾಡ್ತಾ ಇರುತ್ತೆ ಒಳಗೆ, ಸಾವಿನ ಭಯ. ಇನ್ನೇನು ಯಾರು ತಮ್ಮ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರ ಸಾಯ್ತಾ ಇರ್ತಾರೆ, ಅವ್ರು ಹೋದ ಇವ್ರು ಹೋದ್ರೆ ನೆಕ್ಸ್ಟ್ ನಮ್ದು ಕ್ಯೂ ಬಂದರೂ ಬರಬಹುದು ಅಂತೇಳಿ ಅವನಿಗೆ ಆಗ ನಿಧಾನವಾಗಿ ಯೋಚನೆ ಶುರುವಾಗ ಅದು ಅವ್ಯಕ್ತ ಭಯ. ಅವ್ಯಕ್ತ ಭಯ ಅದು ಹೇಗೆ ಎಕ್ಸ್ಪೋಸ್ ಆಗುತ್ತೆ? ರೆಸ್ಟ್ಲೆಸ್ ಆಗಿಬಿಟ್ಟು ನಿದ್ದೆ ಬರೋದಿಲ್ಲ ಅವನಿಗೆ. ಅದು ಭಯನ ಕಳ್ಕೊಳ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ನಾನೇನ್ ಮಾಡ್ತಾನೆ? ಕಾರಣ ಯೋಚನೆ ಅನಲೈಸ್ ಮಾಡೋದಿಲ್ಲ, ಅವನು ಅನಲೈಸ್ ಮಾಡೋದಿಲ್ಲ. ಆದ್ರಿಂದ ನಿದ್ರೆ ಬಂದ್ರೆ ಸಾಕತ್ತು ಮಾತ್ರೆ ತಗೊಂಡ್ಬಿಡ್ತಾರೆ, ತಪ್ಪದು. ಸುಮ್ಮನೆ ಔಷಧಿ ತಗೊಂಡ್ರೆ ಹಾಗೋ ಹಾಗೆ, ಯಾವ ರೋಗ ಅಂತ ಗೊತ್ತಿಲ್ಲದೆ ಸುಮ್ಮನೆ ಔಷಧಿ ತಗೊಂಡ್ರೆ ವಾಸಿಯಾಗೋದ್ರ ಬದಲು ಪ್ರಾಣಾಪಾಯನೇ ಆಗಬಹುದು. ಅದೇ ರೀತಿಯಲ್ಲಿ ನಮ್ಮ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಳ್ಳದೇನೆ ಏನ್ ತಗೊಂಡ್ರೂ ಪ್ರಯೋಜನ ಇಲ್ಲ. ಸಾವಿನ ಭಯ ಇದೆ, ಸಾವು ತಪ್ಪಿದ್ದಲ್ಲ. ಜಾತಸ್ಯಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಶ್ಯಚ. ಆದ್ರೆ ಸಾಯೋದ್ರೊಳಗೆ ಏನು ಮಾಡಬೇಕಲ್ಲ ಮಾಡಿಬಿಟ್ರೆ ಮುಗಿದು. ಅದು ಪರಿಶುದ್ಧರಾದ ಏನು ಭಾಗವತ ಕೇಳಿ ಸದ್ಗತಿ ಹೋದ ಅಂತ ಗೊತ್ತಾಗಿಬಿಟ್ರೆ, ತತ್ವಜ್ಞಾನ ಸಂಪಾದನೆ ಮಾಡಲಿಕ್ಕೆ ಹೊರಟ್ರೆ ಆ ಯೋಚನೆ ಇಲ್ಲ. ಆಗ ಭಯ ಅಭಯವಾಗುತ್ತೆ ಹೊರತು ಭಯ ಆಗೋದೇ ಇಲ್ಲ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ, ಆದ್ರಿಂದ ಸುಮ್ಮನೆ ಭಯ ಪಡ್ತಾರೆ. ಒಂದು ಕಾಲ ಬರುತ್ತೆ, ಆಮೇಲೆ ಇನ್ನಿದ್ದ ಕೆಲಸ ಮಾಡಿದ್ರೆ ದೋಷ ಜಾಸ್ತಿ ಮಾಡ್ತಾನೆ, ಒಂದಕ್ಕಾಗೋದಿಲ್ಲ ಎರಡು ಶುರು ಮಾಡ್ತಾನೆ, ಇನ್ನು ಜಾಸ್ತಿ ತಗೊಳ್ತಾನೆ. ಕೆಲವರಂತೂ ಮಿತಿ ಮೀರಿತಗೊಂಡು ಸತ್ತ ಹೋಗ್ತಾರೆ, ಅದರೊಳಗೆ ಸಾಯ್ತಾರೆ. ಇನ್ನೊಂದು ಗುಂಪು ನಿದ್ರೆಗಳಿಗೆ ಪ್ರಯೋಜನ ಇಲ್ಲ ಅಂತ ಕುಡಿಯಲಿಕ್ಕೆ ಶುರು ಮಾಡ್ತಾನೆ, ನಿಧಾನ ಕುಡಿತಾ. ಇದು ಎಷ್ಟೋ ಜನ ಸೈಕಾಲಜಿ, ಅದು ಯಾಕೆ ಕುಡಿತಾನೆ ಮನುಷ್ಯ ಅಂದ್ರೆ ಅದು ನೋವಿದೆ, ಹೋಗಿಸೋ ಉಪಾಯ ಗೊತ್ತಿಲ್ಲ, ಅದಕ್ಕೆ ಕ್ರಿಕೆಟ್ ಮೆಚ್ಚ ಹುಡುಕ್ತಾನೆ. ಪಾಸ್ ಆಗಬೇಕು, ಓದಿಲ್ಲ ಕಾಪಿ ಹೊಡಿತಾನಲ್ಲ, ಹಾಕಿ ಓದ್ದೇ ಇದ್ದವನು ಕಾಪಿ ಹೊಡೆಯಲಿಕ್ಕಾಗಿ ಮನಸ್ಸಾಗ್ತಾನೋ, ಇವತ್ತು ತಿಳಿದೇ ಇದ್ದವನು ಅದು ಮರಿಲಕ್ಕೋಸ್ಕರ ಮಾಡ್ತಕ್ಕಂತ ಕೆಲಸನೇ ಈ ಕುಡಿಯೋದು ತಿನ್ನೋದು ಶುರು ಮಾಡ್ತಾನೆ. ಕುಡಿಯೋದು ಫೇಲ್ ಆಗಿಬಿಟ್ರೆ ಡ್ರಗ್ಸ್ ತಗೊಳ್ತಾನೆ, ಇನ್ನೂ ಎಫೆಕ್ಟಿವ್ ಆಗಬೇಕು ಡ್ರಗ್ಸ್ ತಗೊಳ್ತಾನೆ. ಅಂತೂ ಅವೆಲ್ಲ ಎಂಥವೋ ತಾಮಸ ಎಂದು ಸಾತ್ವಿಕದ ಹೆಸರೇ ಇಲ್ಲ. ಕುಂಭಕರ್ಣ ಆದ ಕಾಣ ಬಹಳ ಕೇಳಿದವನಂತವನು, ಯಾವಾಗ ನಿದ್ದೆ ಬಂದಿರಬೇಕು ಅಂತ ಕೇಳಿದನಲ್ಲ, ತಾಮಸ. ನಿದ್ರೆ ಹೋಗಬೇಕು ಅಂತ ಕೇಳೋದು ಬಿಟ್ಟುಬಿಟ್ಟು ನಿದ್ರೆ ಬರಬೇಕು ಅಂತ ಕೇಳಿದರೆ ಎಕ್ಸಾಮ್ ಆದ ನಿದ್ದೆ ಹುಡುಗಿ ಕೊಡಿ ಅಂತ ಕೇಳಿದ್ರೆ ಏನರ್ಥ ಅದಕ್ಕೆ? ಇವತ್ತು ಓದ್ದೆ ಬಂದವನು ಅವತ್ತು ಎಷ್ಟರಲ್ಲಿ ಟ್ರೈ ಮಾಡಬೇಕು ಅಂತ ಹೊತ್ತಿನೊಳಗೆ ಮೋಸ್ಟ್ ಆಕ್ಟಿವ್ ಆಗಿರೋ ಟೈಮ್ನೊಳಗೆ ನಿದ್ರೆ ಬಂದರೆ ಎಷ್ಟು ಮೂರ್ಖನಾಗ್ತಾನೆ. ಅದಾಗಿ ಬಂದರೆ ಕಷ್ಟ ತಾನೇ ಬರಿಸಿಕೊಂಡು ಬಿಟ್ರೆ ಅವನು ಮೂರ್ಖತನದ ಪರಮಾವಧಿ ಅದು. ಇವತ್ತು ಹಾಗೇನೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಅಂತ ಹೇಳಬೇಕಾದ್ರೆ, ಎಚ್ಚೆತ್ತು ಇರುಕಂಡ ಮನವೇ ನಮ್ಮ ಅಚ್ಚುತನ ಅಂಧ್ರಿಯ ನೆನಕಂಡ ಮನವೇ. ಎದ್ದಿರಬೇಕಾದ ಕಾಲ ಇದು. ಮನುಷ್ಯ ಜನ್ಮ ಅಂದ್ರೆ ನಿದ್ರೆ ಮಿನಿಮೈಸ್ ಮಾಡಿ ಅಂತ ಆಚಾರ ಹೇಳ್ತಾರೆ. ಇನ್ನೇನು ನಿದ್ರೆ ಮಾಡೋದು ಸಾಧ್ಯ, ನೀನೇನು ಸ್ಕೂಲಕ್ಕಾಗೋದೇ ಇಲ್ಲ, ಕಣ್ಣು ಮುಚ್ಚಿಕೊಂಡು ಹೋಗ್ತಾ ಇದೆ ಅನ್ನೋವರೆಗೂ ಓದಿ ಅಂತ ಹೇಳುತ್ತಾರೆ. ಯಾತಕ್ಕೆ? ಮತ್ತೆ ಇಂಥ ಜನ್ಮ ಬರೋ ಗ್ಯಾರಂಟಿ ಇಲ್ಲ. ಬಂದಿದ್ದನ್ನು ಉಪಯೋಗ ಮಾಡಿಕೊಳ್ಳದೆ ಹೋದರೆ ಜೀವನ ನಿರರ್ಥಕ ಆಗಿಬಿಡುತ್ತೆ. ಆದ್ರಿಂದಾಗೇನೆ ಅಷ್ಟು ಕಷ್ಟಪಡ್ತಾನೆ. ಸೀರಿಯಲ್ ಮತ್ತೆ ಲಾಸ್ಟ್ ಸೀರಿಯಲ್ ಮತ್ತೆ ಬರೋದಿಲ್ಲ ಅಂತ ಗೊತ್ತಾಗಿಬಿಟ್ರೆ ಯಾಕೆ ಕಾಯ್ತಿರ್ತಾನಲ್ಲ? ಏನು ಅವನು ಮೊದಲಿಂದ ತಾನು ಇಡೀ ದಿವಸ ಪ್ಲಾನ್ ಮಾಡ್ಕೊಂಡಿರ್ತಾನೆ, ಈ ಆ ಕಡೆ ಈ ಕಡೆ ನೋಡಿದಂತೆ ಕಾಯ್ತಿರ್ತಾನೆ. ಆ ಥರ ಇವತ್ತು ನಮ್ದು ಒಂದು ಜನ್ಮ ಮತ್ತೆ ಬರೋದು ಯಾವಾಗ ಯೋಚನೆ ಮಾಡಿ. ಆದ್ದರಿಂದ ಅಷ್ಟು ಜಾಗರೂಕರಾಗಿರಬೇಕು. ಎದ್ದೇಳೋದು ಕರ್ತವ್ಯ ಆಗಬೇಕು ಹೊರತು ಮಲಗೋದು ಕರ್ತವ್ಯ ಆಗಬಾರದು. ತಾಮಸದ ಇರಲಿ ಹಾಗಲ್ಲ, ಮಲಗೋದೇ ಅವನ ಉದ್ದೇಶ, ಮಲಗೋದೇ ಉದ್ದೇಶ. ಜೀವನದ ಮಹತ್ವನೇ ಅವರಿಗೆ ಗೊತ್ತಿಲ್ಲ, ತಮ್ಮ ಜೀವನದ ಮಹತ್ವನೂ ಗೊತ್ತಿಲ್ಲ, ಇನ್ನೊಬ್ಬರ ಜೀವನದ ಮಹತ್ವನೂ ಗೊತ್ತಿಲ್ಲ. ಎಷ್ಟೋ ಜನ ತಾವು ಹಾಳು ಮಾಡ್ಕೋತಾರೆ, ಮತ್ತೊಬ್ಬರು ಹಟ್ಟಿಯೊಳಗೆ ಹಾಳು ಮಾಡುತ್ತಾರೆ. ಅದು ಸಮಸ್ಯೆ. ನಾನು ಫ್ರೀ ಆಗಿದ್ದೆ, ಅವನು ಫ್ರೀ ಆಗಿದ್ದ, ನಾವು ಫ್ರೀ ಆಗಿರ್ಬೇಕಲ್ಲ, ಯೋಚನೆ ಮಾಡೋದೇ ಇಲ್ಲ. ತನಗೆ ಟೈಮ್ ಇದೆ ಅಂತ ಹೇಳಿ ಹುಡುಗವರ ಟೈಮನ್ನು ಹಾಳು ಮಾಡಬಾರದು. ಪರೀಕ್ಷೆ ಇರೋಡನ್ನು ಮಾತಾಡಿಸ್ತಾ ಕೂತ್ರೆ ಹೇಗೋ ಹಾಕಿ, ಬೆಳಿಗ್ಗೆ ಪರೀಕ್ಷೆ ಇದೆ ಪಾಪ ಓದಬೇಕಾಗಿದೆ, ಅವನ ಜೊತೆ ಹಳ್ಳಿ ಹೊಡೆತಾ ಕೂತ್ರೆ, ಇವನಂತೂ ಫ್ರೀ ಇದ್ದ, ನಾಳೆ ಪರೀಕ್ಷೆ ಇದೆ ಅವನಿಗೆ ಪಾಪ, ಅವನ ಟೈಮ್ ಹಾಳು ಮಾಡಿದ್ರೆ ಹೇಗಾಗತ್ತೆ? ಇದನ್ನ ಅರ್ಥ ಮಾಡಿಕೊಂಡ್ರೆ ಕಾಲ ವೃಥ ಕಳೆಯಬೇಡ, ಪಾರಬ್ಧ ಕರ್ಮಕ್ಕೆ ಮನಸೋಲಬೇಡ. ವಿಜಯದಾಸರು ಒಳ್ಳೆ ಮಂತ್ರದಂತ ಮಾತಾಡ್ತಾರೆ. ಎಚ್ಚೆತ್ತು ಇರು ಕಂಡೆ ಮನವೇ, ಆ ಎಚ್ಚರ ಯಾವುದಕ್ಕೂ ಆಗಬಾರದು. ಮತ್ತೆ ನಮ್ಮ ಅಚ್ಯುತನ ಅಂಗ್ರಿಯ ನೆನಕಂಡ ಮನವೇ. ದೇವರ ಪಾದವನ್ನ ನೆನಲಿಕ್ಕೆ ಉಪಯೋಗ ಮಾಡತಕ್ಕಂಥ ಎಚ್ಚರ ಬಂದರೆ ಅದು ಸಾತ್ವಿಕ ಧೈರ್ಯ. ಆದರೆ ಬರದೆ ಹೋಗ್ಬಿಟ್ರೆ ಅದು ತಾಮಸ ಪರ್ಯಸನ ಆಗಿಬಿಡುತ್ತೆ. ಅದನ್ನೇ ಯಯಾ ಸ್ವಪ್ನಂಚ ಶೋಕಂಚ ವಿಷಾದಂ ಮದಮೇವಚ. ವಿಷಾದ ದುರ್ಯೋಧನ ವಿಷಾದ ಬಂತು, ಏನ್ ಮಾಡಿದೆ? ವಿಷಾದದ ಪರಿಹಾರ ಕೇಳಲಿಲ್ಲ, ತಾನೇ ತೋಚಿ ತಾನೇ ಹೇಳಿಬಿಟ್ಟ. ಆಚಾರ್ಯರೇ, ಪಾಂಡವ ಸೈನ್ಯ ಭಾರಿ ದೊಡ್ಡದು, ಭೀಮಸೇನ ರಕ್ಷಣೆ ಮಾಡ್ತಾನೆ. ಪರ್ಯಾಪ್ತಂ ತಿದಂ ಏತೇಷಾಂ ಬಲಂ ಭೀಮಾಭಿರಕ್ಷಿತಂ. ನಮ್ಮ ಸೈನ್ಯ ಹಾಗಿಲ್ಲ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಇಷ್ಟು ಹೇಳಿದವನು, ನಮ್ಮ ಬಲ ಸಂಖ್ಯೆ ದೊಡ್ಡದು, ಸತ್ವ ಕಡಿಮೆ, ಭೀಷ್ಮರು ಕಾಪಾಡ್ತಾರ. ಆದ್ದರಿಂದ ಪಾಂಡವರ ಸೈನ್ಯ ಚಿಕ್ಕದು, ಭೀಮ ಕಾಪಾಡ್ತಾನೆ, ಸತ್ವ ಭಾರಿ ದೊಡ್ಡದು. ಇಷ್ಟು ಹೇಳಿದವನು ಏನ್ ಮಾಡಬೇಕು ಅಂತ ಕೇಳಬಾರದೆ ತಾನೇ ಸಜೆಷನ್ ಕೊಟ್ಬಿಟ್ಟ. ಭೀಷ್ಮಮೇ ವಾಭಿರಕ್ಷಂತು ಭವಂತ ಸರ್ವ ಏವಹಿ. ಭೀಷ್ಮನ ನೋಡ್ಕೊಂಡ್ಬಿಡಿ ಅಂತ ಹೇಳಿದ ಹೊರಟೋಗ್ಬಿಟ್ಟು. ಅಂದ್ರೆ ವಿಷಾದಂ ನ ಮುಂಚೆತಿ, ವಿಷಾದ ದೃಢ ಅಭ್ಯಾಸ ಪ್ರಯತ್ನ ಮಾಡಲಿಲ್ಲ ಅವನು, ಅದನ್ನು ಡೆವಲಪ್ ಮಾಡ್ಕೊಂಡ್ಬಿಟ್ಟ ಅಷ್ಟೇ. ಸಮಸ್ಯೆನ ಯಾವಾಗಲೂ ಅರ್ಥ ಮಾಡ್ಕೊಳ್ಳೋದು ಒಂದು, ಪರಿಹಾರವನ್ನು ಹುಡುಕಬೇಕಾದ. ಪರಿಹಾರ ಹುಡುಕುತ್ತಾ ಹೋದ್ರೆ ಜೀವನವೇ ಅಲ್ಲ, ಪ್ರತಿ ಕ್ಷಣದಲ್ಲೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಪರಿಹಾರ ಹುಡುಕೋದ್ರೊಳಗೆ ಸಾತ್ವಿಕತೆಯನ್ನು ಮೆರೆಯಬೇಕು. ಇವನು ಹಾಗೆ ಮಾಡೋದಿಲ್ಲ, ಅವನು ಅವಾರ್ಡ್ ಮಾಡ್ತಾನೆ. ಅವಾರ್ಡಿನ ಟ್ಯಾಕ್ಟಿಕ್ಸ್ ಬೇರೆ, ಅವಾರ್ಡ್ ಮಾಡೋದು ಬೇರೆ, ಪೂರೈಸೋದು ಬೇರೆ. ಅವಾರ್ಡ್ ಮಾಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಅಕ್ಯುಮಿಲೇಟ್ ಆಗ್ತಾ ಹೋಗುತ್ತೆ. ಅಕ್ಯುಮಿಲೇಟ್ ಆದಾಗ ಇಂದು ಭಯಂಕರ ಪ್ರಾಬ್ಲಮ್ ಜಸ್ದಾಗಿ ಬಿಡೋದು. ಅಕ್ಯುಮಿಲೇಟ್ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕ್ಲಿಯರ್ ಮಾಡಿ ಹಾಕಿ ಬಿಡೋದು. ಇವರು ಫೈಲ್ ಸಾಕಿ ಕೊಡ್ತಾರೆ ನೋಡಿ, ಸೋತು ಬಿಟ್ಬಿಡ್ತಾನೆ, ಅವ್ರು ದೊಡ್ಡದಾಗತ್ತೆ, ಮಾಡ್ಲಿಕ್ಕಾಗೋದಿಲ್ಲ, ಏನೇನೋ ಮಾಡ್ತಾನೆ, ತಪ್ಪು ಮಾಡ್ತಾನೆ, ಅದೆಲ್ಲೆಲ್ಲೋ ಹೋಗಿಬಿಡುತ್ತೆ ಕೊನೆ. ಹಾಗಾಗದಂತೆ ಇರಬೇಕಾದ್ರೆ ನಿದ್ರೆಯನ್ನು ಗೆಲ್ಲಬೇಕು, ವಿಷಾದವನ್ನು ಗೆಲ್ಲಬೇಕು, ಭಯವನ್ನು ಗೆಲ್ಲಬೇಕು. ಅದರ ಜೊತೆಗೆ ಮುಖ್ಯವಾಗಿ ಮದಮೇವಚ, ಮದ ಅಂದ್ರೆ ಸೊಕ್ಕು, ಧನ ಮದ, ಅರ್ಥ ಮದ, ಅಖಿಲ ವೈಭವದ ಮದ ಅಂತ ಹೇಳ್ತಾರಲ್ಲ, ಏನೋ ಕಾರಣಕ್ಕೆ ಮದ, ವಯಸ್ಸಿನ ಮದ, ಅನ್ನದ ಮದ, ಐಶ್ವರ್ಯದ ಮದ, ವಾಹನಾದಿಗಳ ಮದ, ಸತಿಸುತರ ಮದ, ಮದರ ಅನೇಕ ಮದಗಳು ಸೇರಿಬಿಟ್ಟಾಗ ಮನುಷ್ಯ ಮತ್ತೆ ಉನ್ಮತ್ತನಾಗ್ತಾನೆ. ಎಚ್ಚರ ಇರಬೇಕು, ಇವ್ಯಾವುದು ಶಾಶ್ವತ ಅಲ್ಲ. ಇದು ಇವತ್ತೇನೋ ಮರಿತಾ ಇದ್ದೇನೆ, ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತು. ಎಚ್ಚರ ಇರಬೇಕು. ಮನುಷ್ಯ ಮರೆತು ಬಿಡ್ತಾನೆ, ತಪ್ಪು ಮಾಡಿದವನು ಗಮನಿಸ್ತಾ ಅವನ ಅಪಹಾಸ್ಯ ಮಾಡೋದು ಕಲಿತಾನೆ ಹೊರತು ತನಗೂ ಅಂತ ಗತಿ ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಈ ಒಂದು ಸೊಕ್ಕನ್ನು ಮರೆಯಬೇಕು, ಅದನ್ನು ನಿಯಂತ್ರಣ ಮಾಡಬೇಕು. ಅದರಲ್ಲಿ ಮಲಗೋದು ಎಷ್ಟು ತಪ್ಪೋ, ಸರಿಯಾದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಪರಿಹಾರ ಹುಡುಕ್ತಾ ಹೋದ್ರೆ ಅದು ಮಲಗಿದ್ದಾಗೆ ಲೆಕ್ಕ. ಏನೇ ಮಲಗಿದ್ದ, ನಿದ್ದೆ ಮಾಡ್ತಿದ್ದೆ ಅಂತ ಕೇಳ್ತಾನೆ ಎಷ್ಟೋ ಸಲ. ಅವನು ಗಮನಿಸ್ತಾ ಹೋಗ್ಬಿಟ್ರೆ ನಿದ್ದೆ ಇದ್ದಾಗ ಲೆಕ್ಕ. ಅದು ಏನೋ ಮಾಡ್ತಾ ಮಾಡ್ತಾ ಮುಖ್ಯ ಟಿಕೆಟೇ ತಗೊಂಡಿಲ್ಲ, ಕೂತಿರ್ತಾನೆ ಅಂದ್ರೆ ಚೆಕ್ ಮಾಡಿದ್ದು ಮಾಡಿದ್ದು ಟ್ಯಾಲಿ ಆಗ್ತಾನೆ ಇಲ್ಲ. ಮನೆಗೆ ಹೋಗ್ತಾನೆ, ತಗೊಂಡು ಆ ಗೊತ್ತಾಗ ಟಿಕೆಟ್ ಚೆಕಿಂಗ್ ಬರ್ತಾ ಇಲ್ಲ ಅಂತಾನೆ. ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಅವನಿಗೆ, ಹೇಗೆ ಕಚ್ಚಕಾಯ್ತಿದ್ದ, ನಿದ್ದೆ ಮಾಡಿ ಬಾಯಿ ಬಂದಾಗ ಹೋಯ್ತಾನು, ನೋಡು ಎಷ್ಟು ಕರೀತಾ ಇದ್ದ ನನಗೀಗ ಅಂಥೇಳಿ ಆಗ್ತಿತ್ತು. ನನಗೆ ಎಷ್ಟು ಮರ್ಯಾದೆನೂ ಹೋಯ್ತಿದ್ದು ಹೋಯ್ತಲ್ಲ, ಎದ್ದಿದ್ದಾನೆ ಈ ಮಧ್ಯೆ ಮುಖ್ಯ ಕೆಲಸ ಯಾವ ನೋಡ್ತಾ ನೋಡ್ತಾ ಬಿಟ್ಟುಬಿಟ್ಟಿದ್ದಾನೆ. ತಪ್ಪು. ಅದಕ್ಕೆ ಮದಮೇ ವಚ ನಾವಿ ಮುಂಚತಿ ದುರ್ಮೇಧಾಹ, ಅದನ್ನು ಗೆಲ್ಲೋದಿಲ್ವಲ್ಲ, ಅದಕ್ಕೆ ಜೋತು ಬಿಡ್ತಾನೆ, ಅದಕ್ಕೆ ಗಂಟು ಬಿಡ್ತಾನೆ. ಸಾಧೃತಿ ಹಿ ಪಾರ್ಥ ತಾಮಸಿ, ಇಂಥ ಧೈರ್ಯವನ್ನ ತಾಮಸ ಧೈರ್ಯ ಅಂತ ಕರೀತಾರೆ. ಇನ್ನು ಕಳ್ತನ ಮಾಡಕ್ಕೆ ಹೋಗ್ತಾನೆ, ಧೈರ್ಯ ಬೇಕಲ್ಲ ಅದಕ್ಕೆ. ಎಷ್ಟು ಧೈರ್ಯ ಬೇಕು ಕಳ್ತನ ಮಾಡಬೇಕು? ರಾತ್ರಿ ಹೊತ್ತಿನಲ್ಲಿ ಹೋಗ್ಬೇಕು, ಒಬ್ಬನೇ ಹೋಗ್ಬೇಕು, ಇದು ಬೇಕು, ಇದ್ರೆ ಕಷ್ಟ, ಹಿಂದಿನಿಂದ ಹೋಗ್ಬೇಕು, ಬರೀ ನಾಯಿ ಇದ್ರೆ ಕಷ್ಟ, ಅದೊಂದು ಬೇರೆ, ಮನುಷ್ಯ ಎದ್ದಿದ್ರೆ ಕಷ್ಟ, ಇಷ್ಟನ್ನು ಎದುರಿಸಿ ಹೋಗ್ತಾನಲ್ಲ, ಈ ಧೈರ್ಯ ಅಲ್ಲವೇನು? ಎಂಥ ಧೈರ್ಯ? ತಾಮಸ ಧೈರ್ಯ. ಇಂತ ಏನೂ ಉಪಯೋಗ ಇಲ್ಲ ಇದರಿಂದ. ಅದೇ ರೀತಿ ಕೊಲೆ ಮಾಡೋನಿಗೆ ಎಷ್ಟು ಧೈರ್ಯ ಇರಬೇಕು? ಕೊಲೆ ಮಾಡೋನಿಗೆ ಭಾರಿ ಧೈರ್ಯ ಇರಬೇಕು. ಅದೇ ರೀತಿ ಅದೆಂಥ ಧೈರ್ಯ ತಾಪತ್ರೆ, ಏನು ಪ್ರಯೋಜನ ಇಲ್ಲ ಅದರಿಂದ. ಯುದ್ಧದಲ್ಲೂ ಕೊಲ್ತಾನೆ, ಕೊಲೆ ಮಾಡೋನು ಕೊಲ್ತಾನೆ. ಯುದ್ಧದಲ್ಲಿ ಕೊಲ್ಲೋದು ಅದು ಸಾತ್ವಿಕ ಧೈರ್ಯ. ಈ ಕೊಲೆ ಮಾಡಿ ವೈಯಕ್ತಿಕ ದ್ವೇಷಕ್ಕೆ ಕೊಲ್ತಾನಲ್ಲ, ಅದು ತಾಮಸವಾದದ್ದು. ಅಂತೂ ಧೈರ್ಯ ಇದ್ದು ಮಾತ್ರಕ್ಕೆ ನಾವು ಪ್ರಶಂಸೆ ಮಾಡಬೇಕಾಗಿಲ್ಲ. ಆ ಧೈರ್ಯ ಯಾತಕ್ಕೋಸ್ಕರ, ಅದರ ಹಿನ್ನೆಲೆ ಏನು ಅನ್ನುವ ಎಚ್ಚರ ಇಲ್ಲದವನಿಗೆ ಆ ಧೈರ್ಯ ಅನ್ನೋದು ಕೆಡುಕಿಗೆ ಕಾರಣ ಹೊರತು ಒಳ್ಳೆಯದು ಕಾರಣವಾಗೋದೇ ಇಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು. ಆದ್ದರಿಂದ ನಾವು ಧೈರ್ಯದ ಹಿನ್ನೆಲೆಯನ್ನು ವಿಶ್ಲೇಷಣೆ ಮಾಡ್ತಾ ಹೊರಟಂತೆ ಭಗವದ್ಗೀತೆಯ ಮಾತುಗಳೆಲ್ಲ ಅಪೂರ್ವ ಬೆಳಕನ್ನು ಚೆಲ್ತಕ್ಕಂಥ ಮಾತುಗಳು. ಅಲ್ಲಿಗೆ ಧೈರ್ಯದ ವಿಧಾನಗಳು ಮುಗಿತು. ಈಗ ಸುಖಂ ಪಿದಾನೀಂ ತ್ರಿವಿಧಂ ಶೃಣುಮೇ ಭರತ ಸತ್ತಮ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂಚ ನಿದಚ್ಛತಿ. ಇನ್ನು ಸುಖದ ಪ್ರಭೇದವನ್ನು ಹೇಳುತ್ತೇನೆ ಅಂತ ಕೇಳುತ್ತಾರೆ. ಇದು ಬಹಳ ಮುಖ್ಯವಾದದ್ದು. ತುಂಬಾ ಸುಖ ಬೇಕು ಅಂತ ಗೊತ್ತೇ ಹೊರತು ಸುಖದ ಪರಿಕಲ್ಪನೆ ಅವರಿಗೆ ಸ್ಪಷ್ಟವಾಗಿಲ್ಲ. ಸುಖ ಅಂದರೆ ಏನು ಅದನ್ನು ವಿಶ್ಲೇಷಣೆ ಮಾಡತಕ್ಕಂಥದ್ದು ಭಗವದ್ಗೀತೆಯ ವೈಶಿಷ್ಟ್ಯ. ಅಂದರೆ ನಮಗೆ ಭಗವದ್ಗೀತೆ ಯಾತಕ್ಕೆ ಬೇಕು ಅಂತ ಅವಾಗ ಗೊತ್ತಾಗುತ್ತೆ. ಪ್ರತಿಯೊಂದು ವಿವರ ತಿಳ್ಕೊಳ್ಬೇಕಾದ ಕೂಡ ಭಗವದ್ಗೀತೆ ಅಷ್ಟು ಪರಿಪೂರ್ಣವಾದ ಕೃತಿಯದು. ಇಲ್ಲದೆ ಹೋಗಿದ್ರೆ ಗೀತಾ ಸುಗೀತಾ ಕರ್ತವ್ಯ ಇಮನ್ಯೈ ಶಾಸ್ತ್ರ ಸಂಗ್ರಹೈ ಗೀತೆಗೆ ಜನ ಅಷ್ಟು ಗಂಟು ಬೀಳೋ ಕಾರಣ ಇರ್ತಿರಲಿಲ್ಲ. ಮೊದಲೇ ಹೇಳಿದ್ದೇನೆ, ಇವತ್ತು ಯಾವ ಬಸ್ ಸ್ಟ್ಯಾಂಡ್ ಅಂಗಡಿಗೆ ಹೋದ್ರು ಗ್ಯಾರಂಟಿ ಸಿಗೋ ಪುಸ್ತಕ ಅಂದ್ರೆ ಗೀತಾ. ಎಂತ ಕೆಟ್ಟ ಟ್ರಾನ್ಸ್ಲೇಷನ್ ಇಲ್ಲಿ ಏನೇ ಇರಲಿ ಅಂತ ಗೀತೆ ಸಿಗುತ್ತೆ ಸಾಮಾನ್ಯವಾಗಿ. ಆ ರೀತಿ ಕತೆ ಕಾಂಗ್ರೆಸ್ ಸಿಗೋ ಗ್ಯಾರಂಟಿ ಇಲ್ಲ. ಇವತ್ತು 100% ಸಿಗತಕ್ಕಂಥ ಗೀತೆ ಗ್ರಂಥ ಅಂದ್ರೆ ಗೀತೆ. ಅಂದ್ರೆ ಜಗತ್ತಿಗೆ ಎಷ್ಟದರ ಬಗ್ಗೆ ಏನೋ ಒಂದು ಅವ್ಯಕ್ತವಾದ ಒಲವಿದೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಇದು ಜನಗಳಿಗೆ ಅದನ್ನು ಇಟ್ಕೊಳ್ಳದೆ ಒಂದು ದೊಡ್ಡ ಒಂದು ಹೆಮ್ಮೆ ಅನ್ಸಷ್ಟರ ಮಟ್ಟಿಗೆ ಅದರ ಮಹತ್ವ ಅಡಗಿ. ಚಿಕ್ಕ ಗ್ರಂಥ, ಮತ್ತೆ ಬರೀ 700 ಶ್ಲೋಕಗಳ ಅತಿ ಚಿಕ್ಕ ಗ್ರಂಥಕ್ಕೆ ಎಷ್ಟು ಮಹತ್ವ ಇದೆ. ಕಾರಣ ಅದ್ರ ಬಂದಿರೋ ವಿಚಾರಗಳೆಲ್ಲ ಅಂಥದ್ದೇನೆ. ಲೋಕದಲ್ಲಿ ಸರಿಯಾಗಿ ಬದುಕಲಕ್ಕೂ ಅದು ಬೇಕು, ಪರಲೋಕದಲ್ಲಿ ಸುಖವಾಗಿರಲಿಕ್ಕೂ ಅದು ಬೇಕು. ನಮ್ಮ ಅವಶ್ಯಕತೆಗಳ ಬಗ್ಗೆನೆ ವಿಶ್ಲೇಷಣೆ ಮಾಡಿಕೊಡ್ತಕ್ಕಂಥ ಕೃತಿ ಅದು. ಅರ್ಜುನ, ಸುಖಂತು ಇದಾನೀಂ ತ್ರಿವಿಧಂ ಶೃಣು ಮೇ ಭರತ ಸಪ್ತಮ. ಸುಖ 3 ವಿಧ ಅಂಬುದು ನೀನು ಹೇಳ್ತೇನೆ ಕೇಳು. ಭರತ ಸಪ್ತಮ ಯಾತಕ್ಕೆ ಹೇಳ್ತೇನೆ ಗೊತ್ತೇನೋ? ಸಪ್ತಮ ಅಂದ್ರೆ ಶ್ರೇಷ್ಠ. ಎಲ್ಲಿ ಭರತ ಸಪ್ತಮ, ಭರತ ವಂಶದಲ್ಲಿ ತುಂಬಾ ಶ್ರೇಷ್ಠರ ಸಾಲಿಗೆ ಸೇರಿದವನು ನೀನು, ನಿನಗೆ ಅರ್ಥ ಆಗುತ್ತೆ ಅದಕ್ಕೆ ಹೇಳ್ತೇನೆ ಅಂತ ಕೇಳುತ್ತೆ. ಎಲ್ಲರಿಗೂ ಹೇಳಿದ್ರೆ ಏನು ಉಪಯೋಗ? ಕುರುಡನ ಮುಂದೆ ನೋಡಿ ನೋಡಿ ಅಂತ ತೋರಿಸ್ತಾರೆ, ಆಮೇಲೆ ನೋಡ್ತಾರೆ ಹೇಳ್ತಾರೆ ನಿಮ್ ಬುದ್ಧಿ ಇಲ್ಲ ಕಣ್ಣೇ ಕಾಣೋದಿಲ್ಲ ಅವನಿಗೆ, ಓ ಸಾರಿ ಅಂತ ಹೇಳ್ಬಿಡುತ್ತೆ. ಯಾರ ಮುಂದೆ ಹೇಳಬೇಕು ಅದನ್ನ ಹೇಳಬೇಕು ತಾನೇ. ಭರತ ಸಪ್ತಮ ತಿಳ್ಕೊಳ್ತಕ್ಕಂಥ ಅರ್ಹತೆ ನಿನಗಿದೆ. ಭರತ ವಂಶೋತ್ಪನ್ನ ನೀನು, ಅದರಲ್ಲೂ ಅತ್ಯಂತ ಮೇಲಿನ ಗುಂಪಿಗೆ ಸೇರಿದವನು. ನಿನಗೆ ಹೇಳ್ತೇನೆ ಕೇಳು. ಮೊದಲನೇದಾಗಿ ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ ಅಂತ ಸುಖದಲ್ಲೂ ಕೂಡ 3 ವಿಧ ಉಂಟು. ಅದರಲ್ಲಿ ಸಾತ್ವಿಕ ಸುಖ ಅಂದ್ರೆ ಏನೋ, ಅಭ್ಯಾಸ ಕ್ರಮತೇ ಯತ್ರ ದುಃಖಾಂತ್ಯಂಚ ನಿದಧ್ಯತಿ ಯತ್ತತಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ವಿದ್ಧಿ ಆತ್ಮಬುದ್ಧಿ ಪ್ರಸಾದಜಂ. ಇದು ಸತ್ಸುಖದ ಲಕ್ಷಣ, ಸಾತ್ವಿಕ ಸುಖದ ಲಕ್ಷಣ. ಅಭ್ಯಾಸ ಕ್ರಮತೆ ಯತ್ರ, ಮತ್ತೆ 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 ಅದರ ಕಡೆಗೆ ತಾನಾಗಿ ಮನಸ್ಸೇರಿಕೊಳ್ಳತಕ್ಕಂಥ ಹಿತವಾದ ಮನೋಭಾವ. ದುಃಖಾಂತಂಚ ನಿಗಚ್ಛತಿ, ದುಃಖದ ಅಂತ ಅಂದ್ರೆ ಕೊನೆ, ದುಃಖದ ಪರಿಹಾರ ಅದರಲ್ಲಿ ಕಾಣಾಗಿರಬೇಕು. ಸುಖ ಅಂದ್ರೆ ಆದಷ್ಟು ದುಃಖದ ಸಂಪರ್ಕ ಬರಬಾರದು, ಅಂಥ ಸುಖ ಅಪೇಕ್ಷೆ ಪಡಬೇಕು. ಸುಖ ದುಃಖವನ್ನು ಹೊಂದದೇ ಬರಬೇಕು, ಆ ಸುಖ ಶ್ರೇಷ್ಠವಾದ ಸುಖ. ಹೋಗ್ತಾನೆ ಅಂಗಡಿಗೆ ಹೋಗ್ತಾನೆ, ಅಕ್ಕಿ ಕೊಡಿ, ಇಷ್ಟೊಂದು ಲೆಸ್ ಕೊಡಿ ಅಂತ ಕೇಳ್ತಾನೆ. ಸ್ಟೋನ್ ಲೆಸ್ ಅನ್ನು ಕೊಟ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೊಳಕ್ಕೆ 1 ಗಂಟೆಗಟ್ಟಲೆ ಬೇಕಾಗುತ್ತೆ ಆಮೇಲೆ. ಆದ್ದರಿಂದ ಸ್ಟೋನ್ ಲೆಸ್ ಕೊಡಿ ಅಂತ ಕೇಳುತ್ತಾನೆ ನೋಡಿದ್ರ, ಅದೇ ಟೈಪ್ ಏನೆ. ಇದು ಜ್ಯೂಸ್ ತಗೊಂಡ್ಬಿಟ್ಟು ಹಣ್ಣಿನ ಸುರುಕೋದು ಭಾರಿ ಕಟ್ಟ ಸಿಪ್ಪೆ ಎಲ್ಲ ಆಗಿಬಿಡುತ್ತೆ, ಆ ಜ್ಯೂಸ್ ತಗೊಂಡ್ಬಿಟ್ರೆ ಅದು ಯಾವುದರ ಸಾರ ಬೇಕು ಅಂತ. ಕಷ್ಟ ಇರಬಾರದು, ಸುಖ ಇರಬೇಕು. ಅಂಥ ಒಂದು ಸುಖದ ಪರಿಕಲ್ಪನೆ ಸಾತ್ವಿಕವಾದದ್ದು. ತುಂಬಾ ದಿನಕ್ಕೆ ಹಾಗೆಲ್ಲ ಇಲ್ಲ, ಬಂದ್ರೆ ಬರಲಿ ಎಷ್ಟಾದ್ರೂ ಬರಲಿ, ಲಾಭ ಇದೆಯಲ್ಲ, 1 ರೂಪಾಯಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ 1 ರೂಪಾಯಿ ಲಾಭ ಬಂದ್ರೆ ಯಾವ ಲಾಭ ಅದು ಒಂದು? ಅರೆ ಇದು ಏನು ಬೇಡ ಮಾರಾಯ, ಬರೀ ಕಷ್ಟಪಟ್ಟು ಅಂತಗಳು ಏನು ಪ್ರಯೋಜನ ಇಲ್ಲ. ಯೋಚನೆ ಮಾಡಬೇಕು, ದುಃಖ ದುಃಖಗಳಲ್ಲಿ ದುಃಖ ಬಂದಾಗ ಅದರ ಪ್ರಮಾಣ ತುಂಬ ದೊಡ್ಡದಿರಬೇಕು. ದುಃಖ ಅದರಲ್ಲಿ ಇರಲೇಬಾರದು, ಇದ್ರೆ ಮಿನಿಮೈಸ್ ಆಗಬೇಕು ಕೊನೆ ಪಕ್ಷ. ಇಲ್ಲದೆ ಹೋದ್ರೆ ಹೆಚ್ಚು ಶ್ರಮಕ್ಕೆ ಕಡಿಮೆ ಸುಖ ಅಂದ್ರೆ ಅರ್ಥ ಇಲ್ಲ. ದುಃಖಕ್ಕೆ ಪರಿಹಾರ ಕೊಡದೇ ಇರತಕ್ಕಂಥ ಸುಖ ನಮಗೆ ಬೇಕಿಲ್ಲ. ಇದನ್ನು ಯೋಚನೆ ಮಾಡಬೇಕು. ದುಃಖಾಂತಂಚ ನಿಗಚ್ಛತಿ. ಜನಮೇ ಮುಂದೆ ಯಜ್ಞದಲ್ಲಿ ಒಂದು ಕಥೆ ಹೇಳ್ತಾರೆ ಮಹಾಭಾರತದಲ್ಲಿ. ಅಶ್ವಿಮೇ ದೊಡ್ಡದ ಇದರಲ್ಲಿ ಒಬ್ಬ ವಿಶೇಷವಾದಂಥ ಮರುತ್ತ ಅಂತ ಒಬ್ಬ ರಾಜ ಯಜ್ಞವನ್ನು ಮಾಡ್ತಾನೆ. ಹಿಮಾಲಯ ಪರ್ವತ ತಪ್ಪಲೊಳಗೆ ಅಪೂರ್ವವಾದ ಸ್ಥಳದಲ್ಲಿ, ವಿಶಿಷ್ಟವಾದ ಪುಣ್ಯ ಸ್ಥಳದಲ್ಲಿ ದೊಡ್ಡ ಯಜ್ಞವನ್ನು ಮಾಡ್ತಾನೆ. ಅದು ಸಾಕಷ್ಟು ದಾನ ಧರ್ಮ ಮಾಡಿಬಿಡ್ತಾನೆ. ಬಂದಂಥ ಬ್ರಾಹ್ಮಣರಿಗೆಲ್ಲ ಕೈ ತುಂಬ ಅಲ್ಲ, ಅವರ ಮೈ ತುಂಬ, ಎಷ್ಟಿಷ್ಟಪಟ್ಟರು ಹಣ, ಬಂಗಾರದ ಗಟ್ಟಿಗಳನ್ನೇ ದಾನ ಮಾಡಿಬಿಟ್ನಂತ. ದಾಖಲೆಯ ದಾನ ಮಾಡಿದ ಸಾಲಿಗೆ ಸೇರ್ತಕ್ಕಂಥ ವ್ಯಕ್ತಿಯು ಅವರೆಲ್ಲ ತಗೊಂಡು ಹೊರಟರು. ಪಾಪ ಏನೋ ಕೊಟ್ಟ ಅಂತ ತಗೊಂಡು ಹೊರಟರು. ಆಮೇಲೆ ಯೋಚನೆ ಮಾಡಿದ್ರಂತೆ, ಇದೇನು ಭಾರ ಹೊತ್ಕೊಂಡು ಮಾಡೋದು ಅಂತ ಆಮೇಲೆ ಅನ್ಕೊಂಡ್ರಂತು. ಕೊಟ್ಟೇನೋ ಕೊಟ್ಬಿಟ್ಟ, ತಗೊಂಡು ಏನು ಮಾಡ್ಬೇಕು ನಾವು ಇದನ್ನ? ನಾ ಮಾಡೋದು ತಪಸ್ಸು, ಇದರಿಂದ ಏನೇನೂ ಪ್ರಯೋಜನ ಇಲ್ಲ. ರಾಜ ಏನೋ ಕೊಟ್ಟ, ಬೇಜಾರಾಗದಂತ ಬೇಜಾರಾಗಬಾರ್ದವನೇ ಅಂತ ತಗೊಂಡ್ವಿ. ಈಗ ಹೊರೋದು ಮಾತ್ರ ನಿಜವಾಗ್ಲೂ ಬೇಜಾರು ಕೆಲಸ ಇದು ಅಂತ ಎಲ್ಲ ಬಿಸಾಕ್ ಹೋಗ್ಬಿಟ್ರೆ, ದೋಟ್ ಬಿಟ್ಟು ಹೋಗ್ಬಿಟ್ರು. ಧನ ಸುಖ ಹೊರೋದು ದುಃಖ, ಬೇಕಾಗಿಲ್ಲ ಬಿಟ್ಟು ಹೋಗ್ಬಿಟ್ರೆ ಅಂತ ಕಡೆ. ಎಷ್ಟು ಆಶ್ಚರ್ಯ ಆ ತ್ಯಾಗದ ಫಲ! ಮುಂದೆ ಅದು ಯಾರ್ಯೋ ಸಿಗಲಿಲ್ಲ, ಧರ್ಮರಾಜನೇ ಸಿಗುತ್ತೆ ಅದಿಷ್ಟು ಕೂಡ. ಅಶ್ವವೇಧಿಯಾಗಿ ಉಪಯೋಗ ಮಾಡಿಕೊಂಡು ಸಾರ್ಥಕ ಮಾಡಿಬಿಡುತ್ತೆ. ಅಂದ್ರೆ ಆ ಬಿಟ್ಟೋಗಿದ್ದು ಕೂಡ ಒಳ್ಳೆ ಉದ್ದೇಶದಿಂದ ಬಿಟ್ರಲ್ಲ, ಆ ಸಾರ್ಥಕವಾದ ಗುರಿಗೆ ಸೇರಿಬಿಡುತ್ತೆ ಕೊನೆಗೆ. ಅಂದ್ರೆ ಅವ್ರಿಗೆ ಏನು ದುಃಖ, ಹಣ ಇದೆ ಅನ್ನೋ ಸಂತೋಷಕ್ಕಿಂತ ಅಂದ್ರೆ ಹೊತ್ಕೊತ್ತಾ ಓಡಾಡ್ತಾ ಹೊತ್ತು ಬಿಟ್ರೆ ನಮಗೆ ಜ್ಞಾನಕಾರ್ಯ ನಿಂತು ಹೋಗುತ್ತಲ್ಲ ಅಂತ ದುಃಖ ಆಯ್ತು ಅವ್ರಿಗೆ, ಬಿಟ್ಟು ಹಾಕಿಬಿಟ್ರು. ಇನ್ನು ಅರ್ಥ ಮಾಡಿಕೊಂಡ್ರೆ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಪುರಂದರದಾಸರ ಮಾತಿದೆ. ಎರಡಕ್ಕೂ, ಇಹಕ್ಕೂ ದುಃಖ ಪರಕ್ಕೂ ದುಃಖ ಅಂತ ಅರ್ಥ. ಎರಡಕ್ಕೂ ದುಃಖ ಕಾಣಕ್ಕ, ಅದಕ್ಕಿನ್ನೂ ಅನೇಕ ಅರ್ಥ. ಸಂಪಾದನೆ ಮಾಡೋದು ದುಃಖ, ಅದನ್ನ ಇಟ್ಕೊಳ್ಳೋದು ದುಃಖ. ತರಬೇಕಾದ್ರೆ ಒಂದು ದುಃಖ, ಇಟ್ಕೊಳ್ಳೋದು ಇನ್ನೊಂದು, ಖರ್ಚು ಮಾಡಿ ಇನ್ನೊಂದು ದುಃಖ. ಯೋಗ ಎಂತ ಖರ್ಚು ಮಾಡ್ತಾ ಇಲ್ಲ ಅಂದ್ರೆ ಮತ್ತೊಂದು ದುಃಖ. ಅದಕ್ಕೆ ದುಃಖದಲ್ಲೇ ಪರಿವರ್ತನ ಆಗೋದಾದ್ರು ವಿಜಯ ಅದು ಅರ್ಥವಾಗಿ ಬಿಟ್ಟು ಬಿಟ್ಟರು. ಅದು ದುಃಖಾಂತಂಚ ನಿಗಚ್ಚತಿ, ದುಃಖದ ಪರಿಹಾರ ಕಾರಣವಾಗದೆ ಹೋದರೆ ಅದು ಸಾತ್ವಿಕ ಸುಖ ಅಲ್ಲ. ಈತ ಕುಡಿದು ಬಿಡ್ತಾನೆ ಎಂಥ ಸುಖ ಅದು ಒಂದು ಮುಂದೆ ಹೇಳ್ತಾರೆ. ಆ ಸಾತ್ವಿಕತೆಯ ಸಂಘ ಒಂದು ಸ್ಪರ್ಶ ಕೂಡ ಅದಕ್ಕಿಲ್ಲ. ಮತ್ತು ಅದ್ರ ಇನ್ನೊಂದು ಸ್ವಾರಸ್ಯ, ಎತ್ತದಗ್ರೇ ವಿಷಮಿವ, ಪ್ರಾರಂಭದಲ್ಲಿ ವಿಷ ಇದ್ದಾಗಿರುತ್ತಂತೆ, ಸ್ವಲ್ಪ ಅಹಿತ ಅಂತ, ವಿಷಮಲ್ಲ ವಿಷಮಿವ, ವಿಷ ಇದ್ದಾಗಿರುತ್ತೆ, ಕಹಿ ಪ್ರಾರಂಭ ಕಹಿ, ಆಮೇಲೆ ಪರಿಣಾಮೇ ಅಮೃತೋತ್ತಮ, ರಿಸಲ್ಟ್ ಮಾತ್ರ ಅಮೃತ ಇದ್ದಾಗಿರುತ್ತಂತೆ. ಅದರ ಆರಂಭ ವಿಷ, ಪರಿಣಾಮ ಅಮೃತ. ಆತ್ಮಶುದ್ಧಿ ಆತ್ಮ ಬುದ್ಧಿ ಪ್ರಸಾದಜಂ ಅಂತ ಸುಖವನ್ನ ಸಾತ್ವಿಕ ಸುಖ ಅಂತ ತಿಳ್ಕೊಳ್ಳಿ. ಎಷ್ಟು ಒಳ್ಳೆ ಗುರುತಿದೆ, ಆರಂಭದಲ್ಲಿ ಕಷ್ಟ ಕೊನೆಯಲ್ಲಿ ಸುಖ, ಇದು ಸಾತ್ವಿಕ ಸುಖದ ಲಕ್ಷಣ. ಒಳ್ಳೆ ವಿದ್ಯಾರ್ಥಿ ಪಾಪ ಎಲ್ಲೋ ಬೀದಿಲಿ ಬಿದ್ದಲೆ ಓದ್ತಾನೆ, ಪಾಪ ವಾರಾಂಗ ಮಾಡ್ಕೊಂಡು ಓದ್ತಾನೆ, ಎಷ್ಟು ಕಷ್ಟ ಅದು. ನಾಲ್ಕಾರು ವರ್ಷ ಕಷ್ಟ ನೋಡೋರಿಗೆ ಏನಯ್ಯ ಸುಳ್ಳ ಸುಖವಾಗಿ ಕಳ್ತನ ಮಾಡ್ಕೊಂಡು ಇರೋದು ಬಿಟ್ಟು ಏನು ಗ್ರಾಚಾರ ಇದು, ಅವನು ಕಳ್ತನ ಮಾಡಿ ಹೇಗೆ ಇರಬಹುದು, ಜಮ್ ಅಂತಿರು ಅವನು, ಅದೇ ಜಮ್ಮ ಅವನಿ ಪಾಪ ಸುಖವಾಗಿರ್ಬೋದು ಗೊತ್ತ, ಏನಿದು ಕಂಡವ್ರ ಮನೆಗೆ ಹೋಗಿ ಇದು ಮಾಡಿ ಕಷ್ಟಪಟ್ಟು ರಾತ್ರಿ ಎಲ್ಲ ಓದಿ ನಿದ್ದೆಗೆಟ್ಟು ಏನು ಸುಖ, ಏನು ಸುಖ ಇಲ್ಲ ಅಂತ ಹೇಳ್ತಾರೆ. ಬಿಡೋದು ಚೆನ್ನ ಎಷ್ಟು ಕಷ್ಟಪಡ್ತಾನೆ ಪಾಪ. ಆಮೇಲೆ ರ್ಯಾಂಕ್ ಬಂತು, ಫಸ್ಟ್ ಕ್ಲಾಸ್ ಬಂತು, ಕೆಲಸ ಸಿಕ್ತು, ಏನು ಅವನಿಗೆ ಆನಂದನೇ ಆನಂದ. ಜೀವನ ಪೂರ್ತಿ ಆ ರಿಟೈರ್ ಪೆನ್ಷನ್ನು ಜಾಸ್ತಿ ಬರ್ತದೆ, ಸತ್ತರ ಫ್ಯಾಮಿಲಿ ಪೆನ್ಷನ್ನು ಜಾಸ್ತಿ ಬರ್ತದೆ. ಆಗ ಓದಿದ್ದು ಅಲ್ಲಿವರೆಗೂ ಡಿಪೆಂಡ್ ಆಯ್ತು. ಆಗ ಸ್ವಲ್ಪ ಮೂರು ನಾಲ್ಕು ವರ್ಷ ಕಷ್ಟಪಡ್ತಾನೆ ಪಾಪ. ಸ್ಟೂಡೆಂಟ್ ಆಗಿದ್ದಾಗ ಒಳ್ಳೆ ಕೋರ್ಸ್ ಸೇರಿದಾಗ ನಾಲ್ಕಾರು ವರ್ಷದ ಕಷ್ಟಪಡಬೇಕಾಗಿಲ್ಲ, ಆ ಪಟ್ಟ ಕಷ್ಟ ಇಡೀ ಜೀವನ ಪೂರ್ತಿ ಸುಖವಾಗಿರುತ್ತೆ. ಇದು ಸಾತ್ವಿಕ ಸುಖದ ಲಕ್ಷಣ. ದೇವತೆಗಳು ಸಮುದ್ರ ಮಥನ ಮಾಡ್ತಾ ಇದ್ದಾರೆ. ಮೊದಲು ಹುಟ್ಟಿದ್ದೇನೋ ವಿಷಮಿವ ಅಲ್ಲ, ವಿಷನೇ ಹುಟ್ಟಿತ್ತು, ಕಾಲಕೂಟ ವಿಷ ಹುಟ್ಟಿಬಿಡ್ತು, ಫಸ್ಟ್ ರಿಸಲ್ಟ್ ಅದೇ ಬಂದಿತ್ತು. ಆಮೇಲೆ ನೋಡ್ತಾ ಹೋಗ್ತಾರೆ, ಕಡಿತಾ ಕಡಿತಾ ಹೋಗ್ತಾರೆ, ಕೊನೆಗೆ ಬಂದಿದ್ದು ಅಮೃತ ಕೊನೆಗೆ ಬಂತು. ಫಸ್ಟ್ ವಿಷ, ಕೊನೆಗೆ ಅಮೃತ. ಸಮುದ್ರ ಮಥನದ ಕಥೆಯೇ ಇದರ ಅರ್ಥ. ಸಮುದ್ರ ಮಥನದ ಕಥೆ ನಿಜವಾಗಲೂ ಕೂಡ ಸುಖದ ಲಕ್ಷಣ ಹೇಳ್ತಕ್ಕಂಥದ್ದು. ಇವತ್ತು ಸಾಮಾನ್ಯ ಯಾವುದೇ ಒಳ್ಳೆಯ ಕೆಲಸ ಮಾಡಿ ಕಷ್ಟಪಡದೆ ಸುಖ ಬರೋದು, ಕಂಗೆಟ್ಟ ಮೇಲಲ್ಲದೆ ಕಷ್ಟವೂ ತಿಳಿಯೋದು. ಇನ್ನು ಲೋಕದ ಗಾದೆ, ಕೈ ಕೆಸರಾದರೆ ಬಾಯಿ ಮೊಸರು. ಬರೀ ಕೈ ಕೆಸರು ಮಾಡಿಕೊಂಡ್ರೆ ಬಾಯಿ ಮೊಸರಾಗ್ತದೆ ಅಂತ ಅರ್ಥ ಅಲ್ಲ, ಮತ್ತೆ ಕೈಯೂ ಕೆಸರಾಗ್ತದೆ ಬಾಯಿ ಕೆಸರಾಗ್ತದೆ ಅಷ್ಟೇನೆ. ಅಂದರೆ ಕಷ್ಟಪಟ್ಟರೆ ಅಂತ ಅರ್ಥ, ಕಷ್ಟಪಟ್ಟರೆ ಸುಖ ಸಿಗ್ತದೆ. ಅಂದರೆ ಮೊದಲು ಕಷ್ಟ, ಕೊನೆಗೆ ಸುಖ, ನಿಜವಾದ ಸುಖದ ಲಕ್ಷಣ ಅಂದ್ರೆ ಅದೇನೆ. ಇವತ್ತು ತುಂಬಾ ಜನ ಇಲ್ಲಿ ಯಾರು ಕಷ್ಟ ಆಗತ್ತೆ ಅಂತ ಹೆದರ್ತಾರಲ್ಲ, ಅವರಿಗೆ ಜೀವನ ಸುಖ ಸಿಗೋದೇ ಇಲ್ಲ. ಕೊನೆ ಆರಂಭದಲ್ಲಿ ಪಡೋ ಕಷ್ಟ ಯಾರು ಇಷ್ಟಪಡೋದಿಲ್ಲ, ಅವರಿಗೆ ಕೊನೆಗೆ ಬರೀ ಕಷ್ಟನೇ ಉಳಿಯೋದು. ಅದು ಆರಂಭದ ಕಷ್ಟವನ್ನು ಅವನು ಸಹಿಸಿಕೊಂಡು ಫೇಸ್ ಮಾಡುತ್ತಾನೆ, ಅವನು ಸುಖದ ದಾರಿ ಆಗತ್ತೆ. ತುಂಬಾ ಜನ ಸೋಲೋದು ಹಾಗೇನೆ. ಈ ಜ್ಞಾನನೂ ಹಾಗೇನೆ, ಮೊದಲು ಭಾರಿ ಕಷ್ಟ, ಮೊದಲ ದಿವಸ ಪಾಠ ಕೇಳಿಬಿಟ್ರೆ ಮೊದಲು ಹೋಗಬಾರದು ಅನಿಸಿಬಿಡುತ್ತೆ, ಅಡ್ಡುಗೋಡೆ ಏನೇನೂ ಗೊತ್ತಾಗೋದಿಲ್ಲ. ಅದು ಅಥಾಪ ರೊಂಬ ಜಿಜ್ಞಾಸ ಅಲ್ಲಿ ಕುತ್ಕೊಂಡು ಬಿಟ್ಟರಂತು ಗೋವಿಂದ, ತಲೆ ಇಲ್ಲ ಬುಡ ಇಲ್ಲ. ಏ ಪಾಠ ಓದ್ತಾರೋ, ನಮಸ್ಕಾರ ಸ್ವಾಮಿ, ನೀವು ನಾವು ಬಟ್ಟಿಂದ ನಮಸ್ಕಾರ ಮಾಡೋದಿಲ್ಲ, ಇದೆ ಕೊನೆ ಅಂತ ನಮಸ್ಕಾರ ಮಾಡಿ ಹೋಗ್ಬಿಡ್ತಾರೆ. ಇನ್ನೊಂದು ಬರೋದ್ರ ಸಂಭವನೇ ಇರೋದಿಲ್ಲ. ನಾವು ನಮ್ಮ ದೊಡ್ಡ ನಮಸ್ಕಾರ ಅಂತಾರಲ್ಲ ಆ ಟೈಪ್. ಯಾಕೆ ಕಷ್ಟ ಅದು ಒಂದು. ಅಲ್ಲಿ ಮೊನ್ನೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗೋಳಾಡ್ತಿರ್ತಾರೆ, ಶಿಶುಗಳ ಸೇರಿಸಿ ಗೋಳಾಡಿ ಬಿಡ್ತಾರೆ. ಏನು ಬಹುಶಃ ಗಂಡನ ಮನೆಗೆ ಹೋಗೋ ಹೆಣ್ಣು ಕೂಡ ಅಷ್ಟು ಜೋರಾಗಿ ಗೋಳಾಡ್ಲಿಕ್ಕಿಲ್ಲ, ಗೋಳಾಡಿ ಬಿಡ್ತಾರೆ ಪಾಪ. ಅಷ್ಟು ಕಷ್ಟ ಸೇರಿಸೋದು. ಮತ್ತೆ ಮರುದಿವಸದಿಂದ ಇರ್ತಾರೆ, ಏನು ಕೇಳಿದ್ರು ಕೂಡ ಸ್ಕೂಲ್ಗೆ ಹೋಗ್ಬೇಕು ಅಂತ ಅಷ್ಟೇ, ಏನು ಕಲಿಸಬೇಕಾದ್ರೆ ತಯಾರಬೇಕಾದ್ರೆ ಮಾಡಲಿಕ್ಕೆ ಅದೊಂದು ಬಿಡಿಸಿಬಿಡಿ ಅಂತ ಹೇಳ್ತಾರೆ. ನಿಧಾನವಾಗಿ ಅಭ್ಯಾಸ ಆಗ್ತಾ ಆಗ್ತಾ ಹೋದಂತೆ ರುಚಿ ಕಂಡುಬಿಟ್ನೋ ಇಲ್ಲೋ ಶುರು ಮಾಡ್ತಾನೆ. ಆಮೇಲೆ ಅದನ್ನು ಓದ್ತೀನಿ, ಇದನ್ನು ಓದ್ತೀನಿ ಶುರು ಮಾಡ್ತಾನೆ, ಡೊನೇಷನ್ ಕೊಡ್ತಾನೆ, ಸೀಟ್ ಸಿಗೋ ಡೊನೇಷನ್ ಕೊಡ್ತಾನೆ, ಬೇರೆ ಕಡೆ ಹೋಗಿ ಓದ್ತೇನೆ ಅಂತ ಹೇಳ್ತಾನೆ, ಎಲ್ಲ ಹಾಸ್ಟೆಲ್ ಇರ್ತಾನೆ. ಮೊದಲೇ ಸ್ಕೂಲ್ಗೆ ಹೋಗಲಿಕ್ಕೆ ಅಷ್ಟು ಗೋಳಾಡಿದವನು, ಬಿಡು ಅಂದ್ರೆ ಗೋಳಾಡ್ತಾನೆ. ಅದು ರುಚಿ ಗೊತ್ತಾಯ್ತು ಅಂದ್ರೆ ಬಿಡ್ಲಕ್ಕಾಗೋದಿಲ್ಲ. ಈ ಲೋಕದಲ್ಲಿ ನಡೆಯೋದೇ ಹಾಗೆ. ಈ ಪಾಠ ಹಾಗೇನೆ, ತುಂಬಾ ಜನ ಯಾಕೆ ಬಿಡ್ತಾರೆ ಅಂದ್ರೆ ಮೂರಾದ ಕಷ್ಟ ಆಗುತ್ತೆ, ಬಿಟ್ಟೇ ಬಿಡ್ತಾರೆ, ಸಹಿಸಿಕೊಂಡು ಓದ್ತಾ ಹೋಗಿ ಆಮೇಲೆ ಅರ್ಥ ಆಗಲೇ ಶುರುವಾಗಿಬಿಡುತ್ತೆ. ಆ ಸ್ಟೇಜ್ ಹೋಗೋದೇ ಇಲ್ಲ ಅವರು. ಇವತ್ತು ಒಂದನೇ ಕ್ಲಾಸ್ ಜನಕ್ಕೆ ಎಷ್ಟು ಜನ ಇರ್ತಾರೆ, ಎಮ್ ಎಸ್ ಸಿ ಎಷ್ಟು ಜನ ಇರ್ತಾರೆ, ಎಮ್ ಎಗೆ ಎಷ್ಟು ಜನ ಇರ್ತಾರೆ, ಡಿಸ್ಕಂಟಿನ್ಯೂ ಆಗಿ ಒಂದು ಅಲ್ಲಿ ಕಟ್ಟಾಗ್ತಾ ಹೋಗುತ್ತವ್ರೆ. ಯಾಕೆ ಕಷ್ಟಪಡೋರ ಸಂಖ್ಯೆ ಕಡಿಮೆ ಆಗೋದ್ರಿಂದ ಕಟ್ಟಾಗಿಬಿಡುತ್ತೆ. ಅದೇ ರೀತಿಯಲ್ಲಿ ಸಾಧನೆ ಮಾಡಬೇಕಾದ್ರೆ ಕಷ್ಟ ಏಕಾದಶಿ ಶುರು ಮಾಡ್ತಿರ್ಲಿಕ್ಕೇನೆ ಮೊದಲು ಶುರು ಮಾಡ್ತಾನೆ, ಸ್ವಲ್ಪ ನೋಡ್ತಾನೆ ಮುಂದಿನ ವರ್ಷ ಮಾಡೋದು ಬೆಟರ್ ಅಂತ ಬಿಡ್ತಾನೆ. ಮುಂದಿನ ಕಾಸಿ ಇವತ್ತು ಬಿಟ್ಟು ಅಂತ ಅರ್ಥ. ಸ್ವಲ್ಪ ಹೊತ್ತು ನೋಡ್ತಾನೆ, ಕೆಲವರು ತಾನು ಮಾಡೋದನ್ನು ಮಾಡಿದವರು ನೋಡ್ತಾನೆ, ಅವ್ರು ಡಲ್ ಆಗಿರ್ತಾರೆ ಪಾಪ. ಕೆಲವರಂತೂ ಭಾರಿ ಡಲ್ಲಾಗೇ ಇರ್ತಾರೆ, ಯಾಕೆಂದ್ರೆ ಏಕಾಶಿ ಮಾಡಿದ್ದಕ್ಕಲ್ಲ ಅವ್ರು ಡಲ್ಲಾಗಿರೋದು, ಮಾಡಬೇಕಲ್ಲ ಅಂತ ಫೀಲಿಂಗ್ ಅವರು ಡಲ್ನೆಸ್ ತಂದು ಬಿಟ್ಟಿರುತ್ತಪ್ಪ. ನೀವು ಅಯ್ಯೋ ಇವರು ಬಾರ ನಾನು ಎಷ್ಟು ಡಲ್ಲಾಗ್ತಾನೆ ಅಂತ ತಿಳ್ಕೊಂಡು ಕ್ಯಾನ್ಸಲ್ ಮಾಡ್ತಾನೆ. ಅಷ್ಟೇ ಅಲ್ಲಿ ಇನ್ನೊಬ್ರಿಗೆ ಹೇಳ್ತಾನೆ ಮಾಡಬೇಡಿ ಅಂತ ಅನೌಸ್ಮಾಗಿಬಿಡ್ತಾನೆ. ಅವನು ಹೇಗಿದ್ದಾನು ಹೀಗಾಗ್ಬೋದು ನೀವು ಆಗಿಬಿಡ್ತೀರಿ ಅಂತ ಹೇಳಿಬಿಟ್ಟು ಅವ್ರನ್ನು ಬಿಡಿಸಿಬಿಡ್ತಾನೆ. ಯಾತಕ್ಕೆ ಇವೆಲ್ಲ ಕಷ್ಟಪಡಲಿಕ್ಕೆ ತಯಾರಿ ಇಲ್ಲ ಅವನು. ಉಸತ್ ಗಟ್ಟಿ ಮನಸ್ಸು ಮಾಡಿ ಮಾಡಿಬಿಡಿ, ಅವಾಗ ಗೊತ್ತಾಗುತ್ತೆ. ಆ ಮಾಡಿ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಆ ಒಂದು ಹೊಸ ರುಚಿ ಅವನಿಗೆ ಗೊತ್ತಾಗುತ್ತೆ. ಇವಾದ ಅರ್ಥದಲ್ಲಿ ಅದರಲ್ಲಿರ್ತಕ್ಕಂಥ ಸ್ವಾರಸ್ಯನೇ ಬೇರೆ. ಮಿಲಿಟರಿ ಟ್ರೈನಿಂಗ್ ಎಲ್ಲ ತಗೊಳ್ತಾರಲ್ಲ, ಯುದ್ಧ ಮಾಡೋ ಟ್ರೈನಿಂಗ್ ಕಾಲಕ್ಕೆ ಮೆತ್ತಲಾಗಿ ಬಿಡ್ತಾರೆ ಪಾಪ. ಅದರಲ್ಲಿ ಏನು ಕಷ್ಟಪಡ್ತಾನೆ ನೋಡಿದ್ರೆ, ಯುದ್ಧದಲ್ಲಿ ಏನು ಕಷ್ಟಪಡಬೇಕಾಗಿಲ್ಲ, ಟ್ರೈನಿಂಗ್ ತಗೊಂಡ್ಬಿಟ್ಟ ಅಂದ್ರೆ ಅಲ್ಲಿ ಆರಾಮಾಗಿರ್ತಾರೆ. ಇದೆಲ್ಲ ಯೋಚನೆ ಮಾಡಬೇಕು. ದುಃಖ ಪಡಲಿಕ್ಕೆ ಅವನು ಕಷ್ಟವನ್ನು ಪಡಲಿಕ್ಕೆ ಆರಂಭದಲ್ಲಿ ಯಾರು ತಯಾರಿಲ್ಲ. ಅವನು ಕೊನೆಗೆ ಕಷ್ಟಪಡೋ ತಪ್ಪಿದ್ದೇ ಅಲ್ಲ, ಕಷ್ಟ ಅವಾಯ್ಡ್ ಮಾಡಿಕೊಂಡ ಅಲ್ಲ, ಕಷ್ಟ ಗ್ಯಾರಂಟಿ ಬಿಡುತ್ತಾನು. ಹೆಚ್ಚಿರಿ ಕಷ್ಟ ಅವಾಯ್ಡ್ ಮಾಡ್ಕೊಳ್ಳೋದಾರು ಇವನೇನೆ ಮ್ಯಾ ಮ್ಯಾ ಪ್ರಾಬ್ಲಮ್ಸ್ಗಳು ಭಾರಿ ಕಷ್ಟ. ಸಾಲು ಮಾಡ್ತಾ ಹೋದಂತೆ ಸುಲಭ ಆಗಲಿ ಶುರುವಾಗಬೇಡ. ಜೀವನದಲ್ಲಿ ನಾವು ಜ್ಞಾನ ಕಾರ್ಯ ಅನ್ನೋದು ಯಾವಾಗಲೂ ಕೂಡ ಪೂರ್ವಪಕ್ಷ ಮೊದಲು, ಸಿದ್ಧಾಂತ ಆಮೇಲೆ. ಪೂರ್ವಪಕ್ಷ ವಿಷ ಇದ್ದ ಹಾಗೆ, ಸಿದ್ಧಾಂತ ಅಮೃತ ಇದ್ದ ಹಾಗೆ. ಆ ದೃಷ್ಟಿಯಲ್ಲಿ ಜ್ಞಾನ ಕಾರ್ಯ ಅತಿ ಕಷ್ಟದ್ದು ಜ್ಞಾನ ಕಾರ್ಯ. ಅದರಲ್ಲಿ ಕಷ್ಟ ಇದೆ ಅಂತೇಳಿ ಬಿಟ್ಟರೆ ಮಾತ್ರ ಎಂದು ಸುಖ ಸಿಗೋದಿಲ್ಲ. ಯದತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮಂ. ಅಷ್ಟೇ ಅಲ್ಲ, ತತ್ಸುಖಂ ಸಾತ್ವಿಕಂ ವಿದ್ಧಿ. ಆ ಸುಖ ಸಾತ್ವಿಕ ಅಂತ ಹೇಳ್ಕೋ. ಆತ್ಮಬುದ್ಧಿ ಪ್ರಸಾದಜಂ. ಈ ಸುಖದ ಮೂಲ ಏನು ಗೊತ್ತೇನು? ಆತ್ಮ ಪ್ರಸಾದಜಂ ಬುದ್ಧಿ ಪ್ರಸಾದಜಂ. ಆತ್ಮ ಅಂದರೆ ಭಗವಂತ, ದೇವರ ದಯೆಯಿಂದ ಬಂದ ಸುಖ ಇದು. ಹಾಗಾದ್ರೆ ಸುಖಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತೇ? ಆತ್ಮ ಅಂದರೆ ಮನಸ್ಸು, ಮನಸ್ಸಿನೇ ಆದ ಸುಖ ಇದು ಒಂದು. ಎಷ್ಟು ಸುಖ ಇದೆ ಅದರೊಳಗೆ? ಬುದ್ಧಿಯಿಂದ ಆದ ಸುಖ, ತಿಳುವಳಿಕೆಯಿಂದ ಸುಖ ಬರುತ್ತಲ್ಲ, ಆ ಸುಖದ ಮುಂದೆ ಯಾವ ಹಣಕಾಸುಗಳ ಸುಖ ಹತ್ರ ಬರದೇ ಇಲ್ಲ. ಅಂದರೆ ಜ್ಞಾನದಿಂದ ಆಗ ಸುಖಕ್ಕೆ ಸಾಟಿಯಾಗತಕ್ಕಂಥ ಸುಖ ಜಗತ್ತಿನಲ್ಲಿ ಯಾವ ರಾಜ್ಯಕೋಶಗಳಿಗೂ ಇಲ್ಲ. ಜನಕರಾಜನಂಥ ರಾಜರುಗಳು ಸದಾಕಾಲವೂ ಕೂಡ ಭಗವತ್ ಚಿಂತನೆಯಲ್ಲಿ ಏನು ಸಂತೋಷ ಪಡ್ತಿದ್ರೋ ಆ ಸಂತೋಷ ಬೇರೆ ಎಲ್ಲೂ ಪಡಲಿಕ್ಕಾಗೋದಿಲ್ಲ. ಅಂದರೆ ಜ್ಞಾನದ ಸುಖ ಸಾತ್ವಿಕ ಫಸ್ಟ್. ಆ ಜ್ಞಾನದ ಸುಖದಲ್ಲೂ ಕೂಡ ದೇವತಾ ಜ್ಞಾನದ ಸುಖ ಸಾತ್ವಿಕ, ಅದರಲ್ಲೂ ಕೂಡ ಭಗವಂತನ ಜ್ಞಾನದ ಸುಖ ಭಾರಿ ಸಾತ್ವಿಕ. ಅಲ್ಲೂ ತಾರತಮ್ಯ ಎಷ್ಟೇ ಹೋಗ್ತಾ ಹೋಗುತ್ತೆ. ಅದಕ್ಕೆ ಸುಖಕ್ಕೆ ಸಾಟಿಯಾದ ಮತ್ತೊಂದು ಸುಖ ಇಲ್ಲ, ಹೈಯೆಸ್ಟ್. ಯಸ್ತಾತ್ಪರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಹಿಂದೆ ಬಂದಿದೆ, ಭಗವಂತನಲ್ಲಿ ಏನು ಮನಸ್ಸನ್ನಿಟ್ಟು ಸಂತೋಷ ಪಡ್ತಾನಲ್ಲ, ಅದಕ್ಕೆ ಮ್ಯಾಚ್ ಮಾಡತಕ್ಕಂಥ ಮತ್ತೊಂದು ಸುಖ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮಬುದ್ಧಿ ಪ್ರಸಾದಜಂ. ಇಲ್ಲಿ ನೋಡಿಬೇಕಾ, ತಾನು ತಿಂತಾನೆ ಸುಖ ಆಗತ್ತೆ, ಇನ್ನೊಬ್ಬರಿಗೆ ಕೊಡ್ತಾನೆ, ಅವ್ರಿಗೆ ಎಷ್ಟು ಸುಖ ಆಗುತ್ತೆ ಗೊತ್ತೇನು? ನಮಗೆ ಯಾಕೆ ಗೊತ್ತಿಲ್ಲ ಗೊತ್ತೇನು? ಕೊಟ್ಟೇ ಇಲ್ಲ, ಅದು ಅನುಭವ ಬಂದೇ ಇಲ್ಲ ಅಷ್ಟೇ. ಒಮ್ಮೆ ಕೊಟ್ಟು ನೋಡಿ, ತಿಂದು ಸುಖ ಮುರ್ತಾಸಿಗೆ ಹೋಗಿಬಿಡುತ್ತೆ. ಕೊಟ್ಟ ಸುಖ ಅವನಿಗೆ, ಅವನು ನಾವು ಕೊಟ್ಟಾಗ ಅವನು ತುಂಬ ಹಸಿವಾದವನು ಬೇರೆ ಕೊಟ್ಟು ಬಿಡ್ತಾನೆ ಅಂತ ತಿಳ್ಕೊಳ್ಳಿ. ಅವನು ತಿಂತಾನಲ್ಲ, ಅವನು ತಿನ್ನೋ ಒಂದು ಚಿತ್ರ ಮನಸ್ಸಲ್ಲಿ ಬಂದುಬಿಟ್ರೆ ಅವನಿಗನಿಸುತ್ತೆ, ಅವನು ಆ ತಿಂದಾಗ ಏನ ಬೆನಿಫಿಟ್ ತಗೋತಾ ಇದ್ದಾನೆ, ಅದು ಕೊಟ್ಟ ಭಾಗ್ಯ ನಂದಲ್ಲ ಅಂತೇಳಿ ಅಷ್ಟು ಆನಂದ ಪಡ್ತಾನೆ. ಆ ಸುಖಕ್ಕೆ ಸಾಟಿಯಾಗ ಸುಖ ಇಲ್ಲ, ಅದು ಭೋಗದ ಸುಖ ಎಂದೂ ಸಾತ್ವಿಕ ಅಲ್ಲ. ತ್ಯಾಗದ ಸುಖ ತುಂಬಾ ಸಾತ್ವಿಕವಾದದ್ದು. ಅದಕ್ಕೋಸ್ಕರನೇ ಅದಕ್ಕೆ ತ್ಯಾಗ ಕಷ್ಟ. ಮೊದಲು ಒಂದೇ ಲೋಟ ನೀರಿದೆ, ಪಕ್ಕದಲ್ಲೊಬ್ಬನು ಕೂತಿದ್ದಾನೆ, ಅವನು ಬಾಯಿ ಬಾಯಾರಿಕೆಯಾಗಿದೆ, ಯೋಚನೆ ಮಾಡಿ ಅವನಿಗೇನು ಕೊಟ್ಟು ಬಿಡ್ತೇನೆ, ನನಗಿಲ್ದಾಗತ್ತಲ್ಲ ಆಮೇಲೆ ಯೋಚನೆ ಮಾಡ್ತಾನೆ. ಅದು ಕೊಟ್ಟು ನನಗಿಲ್ದಾಗತ್ತೆ, ಲೋಟ ನೋಡಿದ್ರೆ ಕೇಳಿಬಿಡ್ತಾನೆ, ಈ ಕಡೆ ಇಟ್ಕೊಂಡ್ಬಿಡ್ತಾನೆ, ಕೇಳಿದ್ರೆ ಕೊಡಬಾರದು ಅಂತೇಳಿ ಈ ಕಡೆ ಇಟ್ಕೊಂಡ್ಬಿಟ್ಟು ಆ ಕಡೆ ನೋಡ್ತಾ ಕೂತಿರ್ತಾನೆ. ಅವನು ಕಿವಿಗೆ ಬಿದ್ದಾರಾಮ ಮಾಡ್ತಾನೆ, ಯಾರೋ ಬಂದು ಕೊಟ್ಟು ಬಿಡ್ತಾರೆ, ಮುಗಿದೋಯ್ತು, ಇವ್ ನೀರು ಕುಡಿದ ಎಷ್ಟೋ ತರ್ತೀನಿ, ಯಾಕೆ ದಾಯಕ್ಕೆ ಹೋಗಿಬಿಟ್ಟಿರುತ್ತೆ, ಕುಡ್ಲಕ್ಕೆ ಆಗೋದಿಲ್ಲ, ವೇಸ್ಟ್. ಅದು ಅವ್ನಿಗೆ ಎಷ್ಟು ಉಪಯೋಗ ಆಗ್ತಿತ್ತು ನೋಡಿ, ಅದೇ ಕೊಟ್ಟು ಬಿಟ್ಟಿದ್ದಿದ್ರೆ ಇವನು ಕಷ್ಟ ಎಷ್ಟೊತ್ತು, ಊಟ ಗಂಟೆಗಟ್ಟಲೆ ಮಾಡೋದು, ಕಾಲು ಗಂಟೆ, ಅವನು ಬೇಕಾದ್ರೆ ಕುಡಿಬಹುದು ಹೋಗಿಬಿಟ್ಟು. ಆ ಸಮಯದಲ್ಲಿ ಬುದ್ಧಿವಂತಿಕೆ ತೋರಿಸಲು ಹೊರಟು ಬಿಟ್ಟು ತ್ಯಾಗದ ಸುಖ ಕಳ್ಕೊಂಡು ಬಿಡ್ತಾನೆ. ಇವರು ಜ್ಞಾನಿಗಳಿಗೆಲ್ಲ ತ್ಯಾಗ ಶಾಂತಿರನಂತರಂ ಭಗವಂತ ಇಂದ ಹೇಳಿದ್ದಾನೆ. ತ್ಯಾಗದಿಂದ ಬರೋ ಶಾಂತಿ ನಿಜವಾದ ಶಾಂತಿ ಅದು. ಭೋಗದ ಶಾಂತಿ ಅದು ತೋರಿಕೆಯ ಶಾಂತಿ, ತ್ಯಾಗದ ಶಾಂತಿ ನಿಜವಾದ ಶಾಂತಿ. ಆ ದೃಷ್ಟಿಯಲ್ಲಿ ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಮಹಾಭಾರತದಲ್ಲಿ ಕಥೆ ಬಂದಿದೆ, ಬ್ರಾಹ್ಮಣ ಹೆಂಡತಿ ಮಗ ಸೊಸೆ ನಾಲ್ಕು ಜನ ಇದ್ದಾರೆ, ಕುರುಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನೇನು ಅವರು ಯಾವುದು ವಿಚಿತ್ರವಾದ ವ್ರತ, ಅವರದ್ದು ಶಿಲೋಂಚ ವೃತ್ತಿಯ ಜೀವನ. ಅದಾಗಿ ಸುಗ್ಗಿಯ ಕಾಲಕ್ಕೆ ರೈತರೆಲ್ಲ ಕಾಳನ್ನು ಶುದ್ಧ ಮಾಡಿ ಮನೆಗೆ ಒಯ್ದ ಮೇಲೆ ಆ ಮಣ್ಣಲ್ಲಿ ಏನು ಕಾಳು ಉಳ್ಕೊಂಡಿರುತ್ತೆ ಅದನ್ನು ಆರಿಸಿ ತಂದು ಅದನ್ನೇ ಜೀವನ ಮಾಡಬೇಕು. ಇದು ಪರಿಶುದ್ಧವಾದ ಧರ್ಮ ಅಂತ ಕರೀತಾರೆ. ಧರ್ಮಂ ಮಹಾಂತಂ ವಿರಜಂ ಜುಷಾಣ ಅಂತ ಭಾಗವತ ಪುರಾಣ. ಅದು ಜೀವನದಲ್ಲಿ ಪರಮ ತ್ಯಾಗದ ವೈಖರಿ. ಯಾವುದೋ ಒಂದು ಕಾಲ ಪಾಪ, ಅದು ಎಲ್ಲೂ ಬರಗಾಲ ಬೇರೆ ಬಿತ್ತು, ಸುಗ್ಗಿನೂ ಇಲ್ಲ ಕಾಳೂ ಇಲ್ಲ, ಇವ್ರಿಗೆ ತಿನ್ನು ಆರ್ಸ ಕೆಲಸ ಸಿಗಬೇಕು, ಇವ್ರಿಗೆ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ, ಏನು ಸಿಗ್ತಾ ಇಲ್ಲ. ಕೊನೆಗೆ ಎಷ್ಟೋ ದಿವಸ ಉಪವಾಸ, ಕಂಟಿನ್ಯೂಸ್ ಉಪವಾಸ ಆಗೋಯ್ತು. ಕೊನೆಗೆ ಒಂದು ದಿವಸ ಸ್ವಲ್ಪ ಸಿಕ್ತು, ತಂದರೆ ಅದು ಎಷ್ಟು ಸಿಕ್ತಂತೆ, ಆ ನುಚ್ಚು ಸಿಕ್ತು, ಗಂಜಿ ಮಾಡಿದ್ರು ಎಷ್ಟಾಯ್ತು, ಎಲ್ಲ ಸೇರಿ ಒಬ್ಬರಿಗಾಗ್ಬೋದಷ್ಟೇ. ಇರೋ ನಾಲ್ಕು ಜನ ಇದ್ದಾರೆ, ಗಂಡ ಹೆಂಡತಿ ಮಗ ಸೊಸೆ ನಾಲ್ಕು ಜನ ಇದ್ದಾರೆ, ಒಬ್ಬರಿಗಾಗ ಸಿಕ್ತು ಅಷ್ಟೇ. ಅದು ಅದರಲ್ಲ ದೇವರ ನೈವೇದ್ಯ ಎಲ್ಲ ಮುಗಿಸಿದ್ರು, ಪಾಪ ವಯಸ್ಸು ಎಲ್ಲ ಮುಗಿಸಿಬಿಟ್ರು, ಎಲ್ಲ ಮುಗಿಸಿ ಇನ್ನೇನು ಹಂಚ್ಕೊಂಡು ನಾಲ್ಕು ಜನ ಹಂಚ್ಕೊಂಡ್ಬಿಟ್ರು ಪಾಪ. ಹಂಚ್ಕೊಂಡು ಇನ್ನೇನು ತಿನ್ಲಕ್ಕೆ ಕೊಡ್ಬೇಕು. ಒಬ್ಬ ಬಂದ ಅತಿಥಿ ಬಂದವನೇ, ಓ ಭಾರಿ ಹಸಿಯಾಗಿದೆ ನನಗೆ ಎಂತ ಬಂತು, ಭಾರಿ ಹಸಿಯಾಗಿದೆ ಏನಾರ ಕೊಡಿ ಅಂತ ಕೇಳಿ. ಉಳಿದವರ ನಮ್ಮಲ್ಲಿ ಬರೋದು ಬಾಳಕ್ಕೆ ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ, ಆದ್ದರಿಂದ ಕರವ ಮುಚ್ಚಿದಳು ಕೈಯಾಳಿ ಮುಳಿಯಾಗಿಬಿಡುತ್ತೆ. ಅತಿಥಿ ನಿಗ್ರಹ ನಿರೀಕ್ಷೆ ಮಾಡಬೇಕು, ನಿರೀಕ್ಷೆ ಎಷ್ಟೇ ಕಡಿಮೆ ಇರಲಿ ಇದ್ದಿದ್ರಲ್ಲೇ ಕೊಳ್ಳೆಕ್ಕಾಯ್ಬೇಕಂತ ಇದು ಆಶ್ಚರ್ಯ. ಇದ್ದಿದ್ರಲ್ಲೇ ಕೊಟ್ಟು ತಿನ್ನಬೇಕು, ಅದು ಇದ್ರೂ ಕೊಟ್ಟು ತಿನ್ನೋದಿಲ್ಲ ಬಿಡಿ, ಹೆಚ್ಚಾದ್ದು ಕೊಟ್ಟು ತಿನ್ನೋದಿಲ್ಲ ಬಿಟ್ಟು ಬಿಡಿ. ಶಾಸ್ತ್ರ ಹೇಳ್ತದೆ ಇದ್ದಿದ್ರಲ್ಲೇ ಕೊಟ್ಟು ತಿನ್ನಿ ಅಂತ ಹೇಳಿದ್ರು. ಕಾಯ್ರು ಅತಿಥಿ ಬಂದೇ ಬಿಟ್ಟ, ಬಂದವನೇ ಭಾರಿ ಹಸಿಯಾಗಿದೆ ಕೊಡಿ ಅಂತ ಕೇಳಿದ. ಬ್ರಾಹ್ಮಣ ಮೊದಲು ತನ್ನ ಪಾಲನ್ನೇ ಕೊಟ್ಟಂತೆ, ಎಂಥ ದೊಡ್ಡ ವಿರ ವಯಸ್ಸಾದವನು ಪಾಪ, ಉಳಿದವರು ನಾನೇ ಕೊಡ್ತೇನೆ ಫಸ್ಟ್, ತನ್ನ ಧರ್ಮ ತನ್ನದ ಮನೆ ಯಜಮಾನ ತಾನೆ, ತಾನು ಕೊಟ್ಟನಂತೆ ಅತಿ ತಿಂದಂತೆ ಭಾರಿ ಚೆನ್ನಾಗಿದೆ, ಸಾಕಾಗಲಿಲ್ಲ ಅಂತ ಹೇಳಿಬಿಡ್ತಾನೆ. ಸಾಕಾಗಲಿಲ್ಲ, ತಕ್ಷಣ ಹೆಂಡತಿ ಏನ್ ಮಾಡಿಲ್ಲಂತೆ, ನನ್ನ ಭಾಗ ತಗೊಳ್ಳಿ ಅಂತ ಕೊಟ್ಲಂತೆ. ಪಾಪ ನನ್ನ ಭಾಗ ತಗೊಳ್ಬೇಕು, ನಾ ಯಜಮಾನರೇ ಕೊಟ್ಟೆ ನಂದೇನು ಅಂತೇಳಿ ಅವರು ಕೊಟ್ಟಾಗ ತಿಂದಂತೆ, ಇನ್ನೂ ಸಾಕಾಗಲಿಲ್ಲ ಅಂತ ಹೇಳಿಬಿಡ್ತಾನೆ, ಇನ್ನೂ ಸಾಕಾಗಲಿಲ್ಲ. ಆಗ ಮಗ ತನ್ನ ಭಾಗವನ್ನು ಕೊಡ್ತಾನೆ, ತಗೊಳ್ಳಿ ಅಂತ ಕೊಟ್ಟು ಅಂದ್ರೆ ತಿಂದ್ಬಿಟ್ಟು ಇನ್ನೂ ಸಾಕಾಗಲಿಲ್ಲ. ಆಗ ಸೊಸೆ ತನ್ನ ಭಾಗ ಕೊಟ್ಟಿದ್ರು, ಸೊಸೆ ಮನೆಯಲ್ಲೇ ಇರೋದಿಲ್ಲ, ಅದರಿಂದ ಎಂದೋ ಮದುವೆ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಇಂಥ ಪ್ರಸಂಗ ಬಂದು ಈ ಕತೆ ಕೇಳ್ಬಿಟ್ರೆ ಬಂದೇ ಇರೋದಿಲ್ಲ, ಮಾವ ಇಂತ ಕೆಲಸ ಮಾಡಿಕೊಂಡು ಭಾರಿ ಕಷ್ಟ ಆಯ್ತು ಬಿಟ್ಟು ಹೋಗೋ ಪೈಕಿನಿ. ಆದರೆ ಸೊಸೆ ತನ್ನ ಭಾಗನೂ ಕೊಟ್ಟನಂತೆ, ಆತ ತಿಂದಂತೆ ಭಾರಿ ಖುಷಿಯಾಗಿ, ಈ ಭಾರಿ ಸಮಾಧಾನ ಆಯ್ತು, ಒಂದು ಭಾರಿ ಸಮಾಧಾನ ಆಯ್ತು. ಅವ್ರು ಏನು ಗೊತ್ತಾ, ಅವ್ರು ಏನೂ ಇಲ್ಲ ಈ ಮಧ್ಯೆ, ಅವ್ರಿಗೆ ಎಷ್ಟು ಸಮಾಧಾನ ಗೊತ್ತಾ, ಅಬ್ಬ ಒಬ್ಬ ಅತಿಥಿ ಸಮಾಧಾನ ಪಟ್ಟಲ ಸಮಾಧಾನ ಪಡ್ತಾರಂತೆ, ಇಂತಹ ಸಮಸ್ಯೆ. ಅದು ಬ್ರಾಹ್ಮಣರಿಗೆ ಅನ್ನ ಹಾಕೋದಕ್ಕಿಂತ ಮುಂಚೆ ಅವನ ಪಾದ ಎಲ್ಲ ತೊಳೆದಿರ್ತಾರೆ, ಪಾಪ ತೊಳೆದಿರ್ತಾರೆ, ಆ ನೀರಲ್ಲಿರುತ್ತೆ, ಅದನ್ನ ಹಚ್ಕೋತಾರೆ. ಅಷ್ಟೊತ್ತಿ ಸರಿಯಾಗಿ ಅತಿಥಿ ಅಬ್ಬ ತೃಪ್ತನಾದೆ ಅಂತ ಹೇಳಿ ಅಂತಾನೆ. ಇವ್ರು ನೋಡ್ತಾರೆ ಅತಿಥಿ ಎಲ್ಲಾತ ಸಾಕ್ಷಾತ್ ಯಮದೇವರ ರೂಪದಲ್ಲಿ ಬಂದಿದ್ರಂತೆ, ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದಿದ್ರಂತೆ. ನಾವು ಬುದ್ಧಿವಂತ ಯಮದೇವರೇ ಬರ್ತೇನೆ ಅಂತ ಗ್ಯಾರಂಟಿ ಕೊಟ್ಟರೆ ನಾವು ಬೇಕು ಕೂಡ ತ್ಯಾಗ ಮಾಡಬೇಕಿತ್ತು. ಯಮದೇವರು ಬರ ಯಮದೂತರು ಬರ್ತಾರೆ ಅಷ್ಟೇ ಹೊರತು ಯಮದೇವರು ಖಂಡಿತ ಬರೋದಿಲ್ಲ. ನಮಗೆ ಗೊತ್ತಿದ್ದು ತ್ಯಾಗ ಮಾಡೋದಲ್ಲ, ಗೊತ್ತಿಲ್ಲದೆ ಮಾಡಿದ ತ್ಯಾಗ ಕಷ್ಟ ಮಹತ್ವ ಎಷ್ಟೋದ ದೊಡ್ಡವರು ಅಂತ ತಿಳ್ಕೊಂಡು ಕೊಡೋದಲ್ಲ, ಗೊತ್ತಿದ್ದು ನೋಡಿದ್ರೆ ಕೊಡಬೇಕು ಕೊಟ್ಟ, ದೊಡ್ಡವರಾಗಿದ್ರು ಭಾರಿ ಖುಷಿಯಾಯ್ತು, ದೊಡ್ಡ ತಿಳ್ಕೊಂಡು ಕೊಡೋದು ಆಮೇಲೆ, ಆದರೆ ಕೊಡೋ ಬುದ್ಧಿನೇ ಭಾರಿ ದೊಡ್ಡದು ಅಂತ ಶಾಸ್ತ್ರ ಹೇಳಿತ್ತು. ಆಗ ಅವನಿಗೆ ಮುಂದೆ ಪ್ರಶ್ನೆನೇ ಇಲ್ಲ, ಬರೀ ವಿಮಾನ ಪ್ರಶ್ನೆ ಅಲ್ಲ, ವಿಮಾನ ಬಂದು ಅವನು ಕುಡಿಸ್ಕೊಂಡು ಸರ್ಗ ಕರ್ಕೊಂಡು ಹೊರಟೋ ಹೋಗ್ಬಿಟ್ರಂತಾಗಲಿ. ಅವನು ಮಾಡಿದ ತ್ಯಾಗ ಯಾವ ಮಟ್ಟದ ತ್ಯಾಗ ಆಯಿತು ನೋಡೋದಕ್ಕೆ, ಅದು ಕಳ್ಕೊಂಡಾಗ ಕಾಣಿಸ್ತು, ಆದರೆ ಕಳ್ಕೊಂಡಿದ್ದಲ್ಲ, ಎಷ್ಟು ಗಳಿಸಿದ ಪುಣ್ಯಾತ್ಮ. ಸಕುಟುಂಬ ಸತವಿವಾರನಾಗಿ ಉದ್ಧಾರ ಆಗಿಬಿಡುತ್ತಾನೆ, ಸಕುಟುಂಬ ಸತವಿವಾರನಾಗಿ ಅದು ಸ್ವರ್ಗಕ್ಕೆ ತೆರಳಿದ ಅಂತ ಕೇಳಿದರೆ ಇದು ತ್ಯಾಗದ ಸುಖ ಇತ್ತು. ಆಗ ಆಗ ಕಷ್ಟ ಆಯಿತು, ಪಾಪ ಪರಿಣಾಮ ಅಮೃತೋಪಮ, ಸ್ವರ್ಗಲೋಕದಲ್ಲಿ ಸಿಗೋದೇ ಅಮೃತ ಒಂದೇ, ಆದ್ದರಿಂದ ಎಷ್ಟು ಎಂಜಾಯ್ ಮಾಡ್ತಾನೆ, ಇದು ಸಾತ್ವಿಕ ಸುಖ. ಇನ್ನು ಮುಂದೆ ಪಾಂಡವರು ವನವಾಸ ಮಾಡಿದರು ಪಾಪ, 13 ವರ್ಷಗಳ ಕಾಲ, 12 ವರ್ಷ ವನವಾಸ, ಒಂದು ಅಜ್ಞಾತವಾಸ, ರಾಜ್ಯ ಕೋಶ ಏನೂ ಇಲ್ಲ, ವಾಪಸ್ ಬರ್ತಾರೆ ಯುದ್ಧದಲ್ಲಿ ಗೆಲ್ತಾರೆ ಚಕ್ರವರ್ತಿಗಳು, ಮತ್ತೆ ಎಷ್ಟು 15 ಅಶ್ವಮೇಧಯಾಗಗಳನ್ನು ಮಾಡ್ತಾರೆ, ಎಂಥ ವೈಭವ ಅಂದ್ರೆ ಅಷ್ಟು ದಿವಸ ಕಾದಿದ್ದರ ಫಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ಮೊದಲು ಕಷ್ಟ ಆಮೇಲೆ ಸುಖವಾದರೆ ಅದು ಶ್ರೇಷ್ಠವಾದಂಥ ಸುಖ, ಸಾತ್ವಿಕ ಸುಖ. ಅದು ಮನಸ್ಸಿನಲ್ಲಿ ಬರೋ ಸುಖ, ತ್ಯಾಗದಿಂದ ಬರೋ ಸುಖ, ಪ್ರಸನ್ನತೆಯಿಂದ ಬರೋ ಸುಖ, ಎಚ್ಚರವಿದ್ದು ಬರತಕ್ಕಂಥ ಸುಖ, ಇದು ಶ್ರೇಷ್ಠ. ಇದು ಇನ್ನು ಎರಡನೇದಿದೆ, ಅದು ಭಾರಿ ವಿಶಿಷ್ಟವಾದದ್ದು. ವಿಷಯೇಂದ್ರಿಯ ಸಂಯೋಗ ಎತ್ತದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಕೃತಂ. ಎಕ್ಸಾಕ್ಟ್ಲಿ ರಿವರ್ಸ್ ಇದು, ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮ್ ಸಾತ್ವಿಕ, ಎತ್ತದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ ಅದು ರಾಜಸ. ಮೊದಲು ಭಾರಿ ಅಮೃತ, ಕಳ್ತನ ಮಾಡಿಬಿಟ್ಟ, ಕೈಲಿ 10,000 ಬಂತು ಸಂಬಳದ್ದು, ಏನ್ ಎಣಿಸ್ತಾ ಇದ್ದಾನೆ, ಖುಷಿಯೋ ಖುಷಿ, ಪೊಲೀಸ್ ಬಂದ ಕತೆ ಮುಗೀತು. ಅವಾಗ ಅಷ್ಟು ಜೋರು, ಏ ತಿಂಗಳು ಅಷ್ಟು ಬರ್ತು ಪ್ರಾಣಿ, ಒಂದು ಕ್ಷಣದಲ್ಲಿ ಒಳಗೆ ಬಿಟ್ಟೆ ನೋಡು ಅಂತ ಅಷ್ಟು ಖುಷಿ ಇವನಿಗೆ, ಎಣಿಸ್ತಾ ಕೂತಿದ್ದಾನೆ. ಅವರು ಬಂದ್ರು ಅತೀರ ಒಳಗೆ ಹೋಗಿಬಿಡ್ತಾರೆ. ಪರಿಣಾಮದೊಳಗೆ ಆರಂಭದಲ್ಲಿ ಅಮೃತ ಇದು ನೋಡಿದರೆ ಕೊನೆಗೆ ದುಃಖ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಆರಂಭದಲ್ಲಿ ನಾವು ಟ್ರಾಜಿಡಿ ಕಾಮಿಡಿ ಅಂತ ಯಾವುದು ಕರೀತೇವೆ ಗೊತ್ತೇನು, ಟು ಸ್ಟಾರ್ಟ್ ವಿತ್ ಇದ್ರೆ ಅಲ್ಲ, ಎಂಡ್ ಆದಾಗ ಏನಾಗುತ್ತೆ ಕರೀತಾರೆ. ಕಾಮಿಡಿ ಅಂದ್ರೆ ಎಂಡ್ ಸುಖವಾದರೆ ಕಾಮಿಡಿ, ಎಂಡ್ ದುಃಖವಾದರೆ ಟ್ರಾಜಿಡಿ, ಮೊದಲು ಏನಾದರೂ ಪ್ರಾಬ್ಲಮ್, ಅದು ಮೊದಲು ಕಾಮಿಡಿ ಆದರೆ ಟ್ರಾಜಿಡಿ ಅಂದ್ರೆ ಅರ್ಥನೇ ಇಲ್ಲ. ಯಾಕೆ ಅಂತ್ಯ ನೋಡಿ ನಾವು ಹೇಳುತ್ತೆ, ಆದ್ರಿಂದಾಗಿನೇ ಕೊನೆ ಭಾರಿ ಮುಖ್ಯ. ನಾವು ಜೀವನದ ಆರಂಭ ನೋಡಿ ಮೋಸ ಹೋಗಿಬಿಡ್ತೇವೆ, ಆರಂಭ ನೋಡಿ ಮೋಸ ಹೋಗಬಾರದು. ಯಾವ ಅಂತ್ಯ ನೋಡಿ ನಾವು ಸಾರ್ಥ ಖುಷಿ ಪಡಬೇಕು. ಖುಷಿ ಮಾಡ್ತಾನೆ, ಖುಷಿ ಮಾಡ್ತಾನಲ್ಲ, ಮೊದಲು ವಿಷಮಿವ ಇರೋ ಕಾಳು ಚೆಲ್ತಾನೆ, ಮನೇಲಿ ಇದ್ದು ಬದ್ದು ಕಾಳು ಹಾಕಿಬಿಡ್ತಾನೆ. ಅದನ್ನ ಉತ್ತದೇನು, ಬೆಳೆಸೋದೇನು, ಬಿತ್ತೋದೇನು, ಕಾಳು ಒಳ್ಳೊಳ್ಳೆ ಕಾಳು ಹಾಕ್ತಾನೆ, ಮತ್ತೆ ಬಿತ್ತಬೇಕಾದ್ರೆ ಕೆಟ್ಟ ಕಾಳು ಹಾಕಿದ್ರೆ ಬಿತ್ತೋದಿಲ್ಲ, ಬೆಳೆಯೋದಿಲ್ಲ, ಒಳ್ಳೊಳ್ಳೆ ಬೀಜದ ಕಾಳು ಅಂತಾನೆ ಬೇರೆ ಇರುತ್ತೆ, ಅದನ್ನೆಲ್ಲ ಬಿತ್ತು ಬಿಡ್ತಾನೆ. ಫಾರ್ ದಿ ಟೈಮ್ ಬೀಯಿಂಗ್ ಏನೂ ಇಲ್ಲ ಅವನ ಹತ್ರ, ನಾಲ್ಕು ತಿಂಗಳು ಕಾಯ್ತಾನೆ, ಏನು ರಾಶಿ ರಾಶಿ ಬರುತ್ತೆ, ಹಾಕಿದ್ದು ಇಷ್ಟು ಬರೋದು ಇಷ್ಟು. ಅದಕ್ಕೆ ಮೊದಲು ದುಃಖ ಆಮೇಲೆ ಸುಖ, ಇದೆಲ್ಲ ಕಂಪೇರ್ ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಸಾಧನೆ ಅಂದರೆ ಅದೇನು? ಮನುಷ್ಯ ಲೋಕದಲ್ಲಿ ಯಾವನು ಕಷ್ಟಪಟ್ಟು ಸಾಧನೆ ಮಾಡ್ತಾನೆ ಸ್ವರ್ಗಲೋಕದಲ್ಲಿ ಆನಂದವಾಗಿರ್ತಾನೆ, ಇಲ್ಲಿ ಯಾವನು ಆನಂದ ಪಡ್ಲಿಕ್ಕೆ ಟ್ರೈ ಮಾಡ್ತಾನೆ ಯಮಲೋಕದಲ್ಲಿ ಭಾರಿ ಕಷ್ಟಪಡ್ತಾನೆ. ಅದಕ್ಕೆ ಎತ್ತದಗ್ರೇ ವಿಷಮಿವ, ಇಲ್ಲಿ ಎತ್ತದಗ್ರೇ ಅಮೃತೋಪಮಂ, ಪರಿಣಾಮೇ ವಿಷಮಿವ, ಪರಿಣಾಮದಲ್ಲಿ ವಿಷವೇ ಆಗತ್ತಲ್ಲ ಅದು ರಾಜಸ ಸುಖ. ಈ ಸುಖದ ಲಕ್ಷಣ ಏನು ಅಂದ್ರೆ ವಿಷಯೇಂದ್ರಿಯ ಸಂಯೋಗ. ಈ ಸುಖ ಬರೋದು ಎಲ್ಲಿಂದ ಗೊತ್ತಾ? ಆತ್ಮಬುದ್ಧಿ ಪ್ರಸಾದ ಜಮ್ ಅಲ್ಲ, ಇದು ಒಳಗಿನ ಸುಖ ಅಲ್ಲ, ಇದು ಹೊರಗಿನ ಸುಖ. ಇದು ಅದಕ್ಕೆ ವಿಷಯ ಇಂದ್ರಿಯ ಸಂಯೋಗ, ವಿಷಯಗಳ ಸಂಪರ್ಕದಿಂದ ಸುಖ, ಅದಿಲ್ಲವೋ ದುಃಖ. ಡಿಪೆಂಡೆಂಟ್ ಇದು. ಭೌತಿಕ ಅಂದ್ರೆ ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಇಸ್ ಆಲ್ವೇಸ್ ಲಿಮಿಟೆಡ್ ಅಂತ ಅರ್ಥ, ಅಂಡ್ ಇಂಪರ್ಫೆಕ್ಟ್. ಲಿಮಿಟೆಡ್ ಹೌದು, ಇಂಪರ್ಫೆಕ್ಟ್ ಹೌದು. ಒಳಗಿನ ಸುಖ ಅನ್ಲಿಮಿಟೆಡ್ ಮತ್ತೆ ಪರ್ಫೆಕ್ಟ್. ಸಾತ್ವಿಕ ಸುಖ ಯಾವಾಗಲೂ ಒಳಗಿಂದ ಬರುತ್ತೆ, ರಾಜಸ ಸುಖ ಹೊರಗಿನಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಹಣಕಾಸುಗಳನ್ನು ಭಾರಿ ಬೆಳೆಸ್ಕೊಂಡು ಹೋಗ್ತೇವಲ್ಲ, ಅದು ಬರೀ ರಾಜಸ ಸಂಪತ್ತಷ್ಟೇ. ಜ್ಞಾನ ಬೆಳೆಸ್ತಾನಲ್ಲ ಅದು ಸಾತ್ವಿಕ ಸಂಪತ್ತು. ಈಗ ಒಳಗೆ ಸುಖ ಕೊಡುತ್ತೆ ಜ್ಞಾನ, ಒಳಗೆ ಸುಖ ಕೊಡುತ್ತೆ ಈ ವಸ್ತುಗಳು, ಹೊರಗೆ ಸುಖ ಕೊಡುತ್ತೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಹಸಿಯಾಗಿದೆ ಮತ್ತೆ ಬಟ್ಟೆ ಮೇಲೆ ಬಂಗಾರದ ಬ್ರಿಕ್ ಇಡ್ತಾನೆ, ಏನು ಉಪಯೋಗ ಇಲ್ಲ. ಬಂಗಾರದ ಬ್ರಿಕ್ ಇಟ್ಕೊಂಡಿರ್ತಾನೆ, ಸ್ವಲ್ಪ ಇಟ್ಕೊಂಡು ವಾಪಸ್ ತಗೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಏನ್ ಸಂಕಟ, ಏನು ಉಪಯೋಗ ಇಲ್ಲ. ಇಷ್ಟು ಅನ್ನ ಕೊಟ್ಟು ನೀರು ಕೊಡ್ತಾನೆ, ಒಳಗೆ ಹೋಗಿಬಿಡುತ್ತೆ. ಇಷ್ಟು ಸುಖ ಆಗತ್ತೆ. ಇದು ಹೊಟ್ಟೆ ತುಂಬೋದು ಹೊರಗಿನಿಂದ ಅಲ್ಲ, ಒಳಗಿನಿಂದ. ಒಳಗಿನಿಂದ ಹೊಟ್ಟೆ ತುಂಬಿದ್ರೆ ಹೊಟ್ಟೆ ತುಂಬುತ್ತಾರೆ ಹೊರತು ಮೇಲೆ ಎಲ್ಲ ಪ್ಯಾಕ್ ಮಾಡಿ ಕಟ್ಬಿಡು, ಬರೀ ಅನ್ನದ ಪ್ಯಾಕೆಟ್ ಇಟ್ಟು ಬಟ್ಟೆ ಬಿಗಿದು ಬಿಟ್ರೆ ಮೇಲ್ಗಡೆಗೆ, ಏನು ಸುಖ ಇಲ್ಲ. ಅದು ಒಳಗಡೆ ಹೋಗಬೇಕು.